ಸಿದ್ಧಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ಸದಾಸು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಕೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಮಾತೃ ಕಾಸಂದಿಯಲ್ಲಿ ಪದ್ಯಗಳನ್ನು ನೋಡ್ತಾ ಬಂದಿದ್ದೀವಿ. ಪದ್ಯಗಳಲ್ಲಿ ಅನೇಕ ರೀತಿಯಿಂದ ಇದನ್ನ ಹೇಳಿದ್ದಾರೆ. ಹೇಳಿ ಕೊನೆಯಲ್ಲಿ ಬರುವಾಗ ಲಕ್ಷ್ಮಿಯಲ್ಲಿ ನಿಲ್ಲಿಸಿದ್ರು, ಅದು ನೋಡಿದ್ದೀವಿ. ಲಕ್ಷ್ಮಿಯಿಂದ ಲಕ್ಷ್ಮಿ ಬೆರಗಾದಳು ಅಂತ ಅದನ್ನ ಹೇಳಿ ಆಮೇಲೆ ತಿರುಗಾ ಶುರು ಲಕ್ಷ್ಮಿ ನರರ ಪಾಡೇನು ಅಂತ ಹೇಳಿದ ಮೇಲೆ ಆಮೇಲೆ ಕ್ಷೀರದ ದಿನವನೀತ ಅದಂತ ಹೇಳಿ ಮುಖ್ಯವಾಗಿರುವಂತ ಈ ದೇವತೆಗಳನ್ನ ಹೇಳಿದ್ದಾರೆ. ಇದು ಯಾಕೆ ಅಂದ್ರೆ ನಾವು ನೋಡಿದ್ದೀವಿ ದೇವರು ಇಷ್ಟು ಮಹತ್ತರವಾದಂತ ಕರುಣಾಮೂರ್ತಿಯಾದಂತ ವ್ಯಾಪ್ತನಾದಂತ ಆ ಭಗವಂತ ಸೃಷ್ಟಿಯನ್ನ ಮಾಡುವ ರೀತಿಯನ್ನ ಇಲ್ಲಿ ಹೇಳಿದ್ದಾರೆ. ಸೃಷ್ಟಿಯನ್ನ ಹೇಗೆ ಸೃಷ್ಟಿಗೆ ಜೀವನಿಗೆ ಯಾಕೆ ತರ್ತಾ ಇದ್ದಾನೆ, ಜ್ಞಾನ ಭಕ್ತಿ ಇದೆಲ್ಲ ಕೊಟ್ಟು ಆ ಮೋಕ್ಷಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಆ ಜೀವನ ಇಚ್ಛೆ ಅದನ್ನ ಈಡೇರಿಸಲಿಕ್ಕೆ ದೇವರು ಇದನ್ನು ತರ್ತಾನ ಅಂತ ಹೇಳಿದ್ದಾರೆ. ತಂದು ಅಲ್ಲಿ ಹೇಳಿದ ಮೇಲೆ ಇತರ ದೇವತೆಗಳನ್ನು ಇಲ್ಲಿ ಇಟ್ಟುಕೊಳ್ತಾ ಇದ್ದಾರೆ. ದ ಕನೆಕ್ಷನ್ ಯಾವ ಏನು ಕನೆಕ್ಷನ್ ಈ 26th ಪದ್ಯ ತನಕ ಬಂದು 26th ಕನೆಕ್ಷನ್ ಏನು ಅಂದ್ರೆ ಈ ನಾಲ್ಕು ದೇವತೆಗಳ ಮೂಲಕವಾಗಿ ಬ್ರಹ್ಮ ವಾಯು ಸರಸ್ವತಿ ಭಾರತಿ ದೇವಿಯರು ಇದ್ದಾರೆ. ಇವರ ಮೂಲಕ ಮತ್ತು ಇವರ ಅಧೀನವಾಗಿ ಇರುವಂತ ಇತರ ದೇವತೆಗಳು ಇಟ್ಟು ದೇವರು ಈ ಕೆಲಸವನ್ನ ಮಾಡ್ತಾನ ಅಂತ ಬರುತ್ತೆ. ಇದು ಬಂದಾಗೆ ಇದಕ್ಕೆ ಏನು ಪ್ರೂಫ್ ಆರ್ ಯಾಕೆ ಹೇಗೆ ಅರ್ಥ ಮಾಡ್ಕೋಬೇಕು ಅಂಬುದು ನಾವು ನೋಡ್ತಾ ಬಂದಿದ್ದೀವಿ. ಹೇಗೆ ಹರಿಕಥಾಂಸಾರ ಅಂದ್ರೆ ಉಪನಿಷತ್ತುಗಳ ಸಾರ ಅಂತ ನೋಡ್ತಾ ಬಂದಿದ್ದೀವಿ. ಉಪನಿಷತ್ತುಗಳು ಹೇಳುವಾಗ ಉಪನಿಷತ್ತು ಬಂದಾಗ ಕೇಳಿದ್ರು ಉಪನಿಷತ್ತುಗಳು ಬರಬೇಕಂದ್ರೆ ಆ ವೇದಗಳಿಗೆ ನಿರ್ಣಯ ಹೇಗೆ ಮಾಡೋದು ಅಂದ್ರೆ ಸೂತ್ರದಲ್ಲಿ ಬ್ರಹ್ಮಸೂತ್ರವನ್ನ ರಚನೆ ಮಾಡಿದ್ದಾರೆ ಆ ಪ್ರಕಾರ ಬರುತ್ತೆ ಅಂತ. ಅಲ್ಲಿ ಮೊಟ್ಟ ಮೊದಲು ಈ ಸಮಾಚಾರ ಇಲ್ಲಿ ಹೇಳಿರುವಂತ ಸಮಾಚಾರವೇ ಅಲ್ಲಿ ಬ್ರಹ್ಮಸೂತ್ರದಲ್ಲಿ ಬಂದಿದೆ, ಅದನ್ನ ದಾಸರು ಇಲ್ಲಿ ಕೊಟ್ಟಿದ್ದಾರೆ ಎಂಬುದಕ್ಕೆ ದಿಸ್ ಪದ್ಯ ಇಸ್ ಎ ವೆರಿ ಗುಡ್ ಎಕ್ಸಾಂಪಲ್. ಯಾಕೆಂದ್ರೆ ಫಸ್ಟ್ ಅಲ್ಲಿನೂ ಹಾಗೆ ಬರುತ್ತೆ, ಬ್ರಹ್ಮನ ಫಸ್ಟ್ ಮೊಟ್ಟ ಮೊದಲು ಸೂತ್ರದಲ್ಲಿ ಹೇಳುವಾಗ ವೇದವ್ಯಾಸರು ಹೇಳೋದು ಬ್ರಹ್ಮನನ್ನ ತಿಳ್ಕೋಬೇಕು ಅಂತ, ಬ್ರಹ್ಮನನ್ನ ಜಿಜ್ಞಾಸೆ ಮಾಡಬೇಕು, ಬ್ರಹ್ಮ ಯಾರು ದೇವರು ಯಾರು ಎಂತಾದವನು ಅಂಬೋದು ಬಗ್ಗೆ ನಾವು ಚಿಂತನೆ ಮಾಡಬೇಕು ಅಂತ ಹೇಳಿ ನೆಕ್ಸ್ಟ್ ಏನ್ ಹೇಳ್ತಾರೆ ಬ್ರಹ್ಮನ ಲಕ್ಷಣಗಳನ್ನ ಹೇಳ್ತಾರೆ. ಬ್ರಹ್ಮನ ಲಕ್ಷಣವನ್ನ ಹೇಳುವಾಗ ಅಲ್ಲಿ ಜನ್ಮಾದ್ಯಸ್ಯತ ಅಂತ ಅದು ಹೇಳುವಾಗ ಅದು ಭಾಗವತದಲ್ಲಿ ಬಂದಿದೆ, ಅದನ್ನೇ ಇಲ್ಲಿನೂ ಕೊಟ್ಟಿದ್ದಾರೆ. ಅದು ಯಾಕೆ ಮಾಡ್ತಾನಂದ್ರೆ ಅವನು ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಇದು ಎಲ್ಲವನ್ನು ಮಾಡುವನು ಅಂತ ಬರುತ್ತೆ. ಆವಾಗ ಡೌಟ್ ಬರುತ್ತೆ, ಡೌಟ್ ಬಂದಾಗ ಏನ್ ಡೌಟ್ ಬರುತ್ತೆ ಮಾಡುವನು ಅಂದ್ರೆ ಒಂದೊಂದಕ್ಕೆ ಒಂದೊಂದು ದೇವತೆಗಳ ಅಂತ ಬಂದಾಗ ಅದಕ್ಕೆ ಆಚಾರ್ಯರು ಇದನ್ನ ಹೇಳುವಾಗ ಸ್ಕಾಂದ ಪುರಾಣ ಅವ್ರು ಕೊಡೋದೇ ಹೀಗೆ ಕೊಡ್ತಾರೆ, ಸ್ಕಂದನನ್ನ ಸರ್ವೋತ್ತಮ ಅಂತ ಮೇಲಿಂದ ಮೇಲೆ ಹೇಳುವಂತ ಆ ಪುರಾಣದಲ್ಲಿ ಹೇಳುವಾಗ ಇದು ಹೇಳ್ತಾರಂತ ಉತ್ಪತ್ತಿ ಸ್ಥಿತಿ ಸಂಹಾರ ನಿಯತಿ ಜ್ಞಾನ ಆವೃತ್ತಿ ಅಜ್ಞಾನ ಬಂಧ ಮೋಕ್ಷ ಎಲ್ಲವೂ ಹರಿ ಏಕರಾಟ್ ಹರೀರ್ ಏಕರಾಟ್ ಬೇರೆ ವಿಷ್ಣು ಕೃಷ್ಣ ಅಂತಲ್ಲ ಹರಿ ಅಂತಾನೆ ಹರೀರ್ ಏಕರಾಟ್ ಒಬ್ಬನೇ ಮಾಡ್ತಾನಂತ ಸ್ಕಂದ ಪುರಾಣವನ್ನ ಅಲ್ಲಿ ಅದನ್ನ ಕೊಟ್ಟು ಬಿಟ್ಟು ಆಮೇಲೆ ಆಚಾರ್ಯರು ಏನ್ ಹೇಳ್ತಾರೆ ಆಚಾರ್ಯರು ಇಲ್ಲಿ ಹೇಳುವಾಗ ಇನ್ನು ಏನ್ ಹೇಳ್ತಾರಂದ್ರೆ ಅದನ್ನ ಕೊಟ್ಟು ತಿರ್ಗಾ ತೈತ್ರಿಯ ಉಪನಿಷತ್ತಲ್ಲಿ ಇರುವಂತ ವಾಕ್ಯ ಅದು ಭಾರ್ಗವ ವಿದ್ಯೆ ಭೃಗುಗೆ ತಂದೆಯಾದಂತ ವರುಣ ಹೇಳಿಕೊಟ್ಟದ್ದು ಅದು ಹೇಳುವಾಗ ಯಥೋ ಇದು ವೆರಿ ಫೇಮಸ್ ಒನ್ನೆ ಯಥೋ ವಾ ಇಮಾನಿ ಭೂತಾನಿ ಅದು ಹೇಳೋದು ಏನು ಅಂದ್ರೆ ಯಾವ ಇಮಾನಿ ಭೂತಾನಿ ಆ ಭೂತಾನಿ ಅಂತ ಹೇಳುವಾಗ ಆ ಒಂದು ಭೂತಿಯನ್ನ ಹೊಂದಲಕ್ಕೆ ಯೋಗ್ಯವಾದ ಪ್ರಮಾಣ ಪ್ರಮಿತವಾಗಿ ಸಿದ್ಧವಾದ ಜೀವರಾಶಿಗಳು ಅಂತ ಅರ್ಥ. ಒಂದು ದೇ ಕ್ಯಾನ್ ಗೆಟ್ ಎಲಿವೇಟೆಡ್ ಆ ಈ ದೇಹವನ್ನು ಬಳಸಿ. ಸೊ ಅವನು ಈ ಜೀವಗಳು ಹಾಗೆ ಭೂತಾನಿ ಜಾಯಂತಿ ಏನ್ ಯಾರ್ಯಾರು ಹುಟ್ಟಿದ್ದಾರೋ ಏನ ಜಾತಾನಿ ಜೀವಂತಿ ಯಾರ್ಯಾರು ಹುಟ್ಟಿದ ಜೀವಗಳು ಹಾಗೆ ಬದುಕುತ್ತಾವೋ ನಿಯಮನ ಆಮೇಲೆ ಯತ್ ಪ್ರಯತ್ನ ಅಂದ್ರೆ ಆ ಪ್ರಯಂತಿ ಅಂದ್ರೆ ಸಂಹಾರ ಆಮೇಲೆ ಅಭಿಸಂವಿಶಂತಿ ಅಭಿಸಂವಿತ ಅಂದ್ರೆ ಚಂದ ದಿಸ್ ಇಸ್ ದ ಪ್ರಯೋಜನ அபிதஹ சந்தாக சம்யக் சந்தாக அபிதஹ பூர்ணவாக சம் சந்தாக விஷாந்தி விஷாந்த பிரவேச எல்ல சந்தாக பிரவேச மாடபேக்கு மோக்ஷதல்லி அந்தர இல்லி இருவந்த கொளக்கு இ ஒந்து அன்யதா ரூபம் ஏனேனிது இது எல்லா தெகுது விட்டு நாவு நாவாக பிரவேச மாடவுது இது எல்லவும் யாரு மாடுத்தான தத் விஜித்யா அவன பக்கே சிந்தனை மாடபேக்கு யார் அவனுன்னா அவனே பிரம்மா அந்த அவனே ಪರಬ್ರಹ್ಮನಾದವನು ಇದೇ ಭಗವಂತನ ಲಕ್ಷಣ ಭಗವಂತನ ತಿಳ್ಕೋಬೇಕು ಅಂದ್ರೆ ಅವನ ಸೃಷ್ಟಿಯಾದಿ ಕರ್ತ ಅಂತ ಇದೇನು ದೊಡ್ಡ ಸಮಾಚಾರ ಅಂದ್ರೆ ಹೌದು ಯಾಕೆ ಅಂದ್ರೆ ಒಂದು ಸೃಷ್ಟಿ ಮಾಡಬೇಕು ಅಂದರೆ ಸೃಷ್ಟಿ ಮಾಡಿ ದ ಹೋಲ್ ಪ್ರಾಸೆಸ್ ಈ ಹ್ಯಾಸ್ ಟು ಡೂ ಸೊ ಈ ಹೋಲ್ ಪ್ರಾಸೆಸ್ ಅವನು ಮಾಡಬೇಕಂದ್ರೆ ಅವನು ಸರ್ವಜ್ಞನಾಗಿ ಇರಲೇಬೇಕು ಅಂಬುದು ಅಲ್ಲಿ ಅದು ದಟ್ ಬಿಕಮ್ಸ್ ವೆರಿ ಆಬ್ವಿಯಸ್ ಆಗುತ್ತೆ ಸರ್ವಜ್ಞ ಬ್ರಹ್ಮ ಪೂರ್ಣ ಸರ್ವ ಇದು ಚಿಂತನೆ ಮಾಡಿ ಅಂತ ಹೇಳಿದ ಮೇಲೆ ಅಲ್ಲಿ ಇನ್ನೊಂದು ಏನು ಹೇಳ್ತಾರಂದ್ರೆ ಇವನೇ ಯಹೂ ತ್ರಿಧಾತು ಅಂದ್ರೆ ಇವನೇ ಹೂ ಅಂದ್ರೆ ಹೂ ಅಂತ ಅಲ್ಲಿ ಬರೋದು ಏವಕಾರ ಅಂತ ಅಷ್ಟೇ ಇವನೇ ಅಂದ್ರೆ ಇವನೇ ಸ್ವತಂತ್ರವಾಗಿ ಮೂರನ್ನೂ ಹೊತ್ತುಕೊಂಡಿದ್ದಾನೆ ಏನು ಮೂರು ಇಲ್ಲಿ ಅಂದ್ರೆ ಈ ಸೃಷ್ಟಿಗೆ ಬರಬೇಕಂದ್ರೆ ಏನು ಮೂರು ಬೇಕು ಅಂದ್ರೆ ಒಂದು ಪೃಥ್ವಿ ಬೇಕು ಇರ್ಲಕ್ಕೆ ಈ ದೇಹ ಕೊಡ ಪ್ರತಿ ಪ್ರಕೃತಿ ಬೇಕು ಪ್ರಕೃತಿಯಿಂದ ವಿಕೃತಿ ಆಗುತ್ತೆ ಪ್ರಕೃತಿ ಮೂಲ ಪ್ರಕೃತಿ ಬೇಕು ಮೂಲ ಪ್ರಕೃತಿಯಿಂದ ವಿಕೃತವಾದಂತ ಈ ಪಂಚಭೂತಗಳು ಮಹತತ್ವ ಅಹಂಕಾರ ತತ್ವ ಹೀಗೆ ಗುಣತ್ರಯದಂತೆ ಹೀಗೆ ವಿಕೃತ ಆಗುವಂತ ಪ್ರಕೃತಿ ಬೇಕು ಆಮೇಲೆ ಪುರುಷ ಬೇಕು ಪುರುಷ ಅಂದ್ರೆ ಏನು ಪುರುಷ ಅಂದ್ರೆ ಈ ಎಲ್ಲವನ್ನೂ ಸೃಷ್ಟಿ ಮಾಡುವಂತ ಒಂದು ದೇವನು ಅಂತೂ ಅರ್ಥ ಇನ್ನೊಂದು ಜೀವರಾಶಿಗಳು ಇದು ಬೇಕು ಆಮೇಲೆ ಇನ್ನೊಂದು ಬೇಕು ಕಾಲ ಬೇಕು ಆ ಕಾಲದಲ್ಲಿ ಈ ಮೂರನ್ನು ದೇವರೇ ಹೊತ್ತುಕೊಂಡು ಇದ್ದಾನೆ ಅಂತ ಹೇಳಿ ಹೊತ್ತುಕೊಂಡು ಅಲ್ಲಿ ಭುವನಾನಿ ವಿಶ್ವ ಎಲ್ಲವನ್ನು ಪ್ರವೇಶ ಮಾಡಿದ್ದಾನೆ ಅದಕ್ಕೆ ಹಾಗೆ ಮಾಡಿದ್ದ ಅವನು ಅಂತ ಬಂದಾಗ ಅದಕ್ಕೆ ಇಲ್ಲಿ ಆನ್ಸರ್ ಇಲ್ಲಿ ಈ 26th ಪದ್ಯದಲ್ಲಿ ಬಂದಿದೆ ಇದು ಬಂದು 26-27 ಪದ್ಯ ಇಷ್ಟು ತನಕ ಬಂದ ಸೃಷ್ಟಿ ಇದೆಲ್ಲ ಮಾಡಿದ್ದಾನೆ ಅಂಬುದು ಈ ಲಕ್ಷ್ಮಿ ಮೂಲಕ ಹಿಂದೆ ಬಂದ ಎಲ್ಲದಕ್ಕೇನು ಆಗದ ಆಮ್ನೆಯ ಪ್ರತಿಪಾದ್ಯದು ಕಾಲ ಬಂತು ಆಮೇಲೆ ಪೃಥ್ವಿ ಬಂತು ನಮ್ಮ ದೇಹ ಪೃಥ್ವಿಯಿಂದ ವಿಕಾರವಾದ ದೇಹ ಬಂತು ಜೀವದಲ್ಲಿ ಇರೋದು ಸೊ ಬೇಸಿಕಲಿ ಈ ಸಂಧಿ ನೀವು ತಕೊಂಡ್ರೆ ಮಾತೃಕಾ ಸಂಧಿ ತಕೊಂಡ್ರೆ ದಟ್ ಲುಕ್ಸ್ ದ ಮೀನಿಂಗ್ ಅಂಡ್ ತಾತ್ಪರ್ಯ ಆಫ್ ದಿಸ್ ಜನ್ಮಾದ್ಯತ ಅಂಬೋದಕ್ಕೆ ಅಲ್ಲಿ ಆಚಾರ್ಯ ಕೊಟ್ಟ ಭಾಷೆ ಪ್ರಕಾರ ಬಂದಿದೆ ಆಮೇಲೆ ಕೊನೆಯಲ್ಲಿ ಬರುವಾಗ ಅಲ್ಲಿ ಹೇಳುವಾಗ ನೆಕ್ಸ್ಟ್ ಲೈನ್ ಹೇಳ್ತಾರೆ ಇವ ದೇವ್ರು ಹೊತ್ತುಕೊಂಡು ಹ್ಯಾಕೆ ಮಾಡ್ತಾ ಇದ್ದಾನಂದ್ರೆ ಚತುರ್ಭಿಸ್ಸಾಕಂ ಅಂತ ಇದಕ್ಕೆ ಎರಡು ರೀತಿಯಾಗ ಮೀನಿಂಗ್ ಕೊಟ್ಟಿದ್ದಾರೆ ಆದ ಕಾರಣದಿಂದಲೇ ಈ ಒಂದು 27th ಪದ್ಯ ನೀವು ತಕೊಂಡ್ರೆ ಈ 27th ಪದ್ಯಕ್ಕೆ ಈ 90 ದೇವತೆಗಳನ್ನ ಹಾಕೋವಾಗ ಕೆಲವು ಪುಸ್ತಕಗಳಲ್ಲಿ ಮೀನಿಂಗ್ ದ ವೇ ದ ಅರೈವ್ಡ್ ಅಟ್ 90 ಎರಡು ರೀತಿಯಿಂದ ಕಾಣುತ್ತೆ ಹೌ ದೇ ಕಮ್ ಅಪ್ ವಿತ್ ದ 90 ಅದಕ್ಕೇನೋ ಕಾರಣ ಇದೆ ಯಾಕೆ ಅಂದ್ರೆ ಈ ಒಂದು ಬ್ರಹ್ಮಸೂತ್ರಕ್ಕೆ ಭಾಷ್ಯ ವ್ಯಾಖ್ಯಾನ ಮಾಡಿದ್ದಿರಂತ ಜಯತೀರ್ಥರು ತ್ರಿವಿಕ್ರಮ ಪಂಡಿತಾಚಾರ್ಯರು ತ್ರಿವಿಕ್ರಮ ಪಂಡಿತಾಚಾರ್ಯ ತತ್ವಪ್ರದೀಪೆಯಲ್ಲಿ ಒಂದು ಮುಖದಿಂದ 90 ಹಿ ಹ್ಯಾಸ್ ಗಿವನ್ ದ ಕೌಂಟ್ ಆಫ್ 90 ಜಯತೀರ್ಥರು ಇನ್ನೊಂದು ಆಂಗಲ್ ಇಂದ ಕೊಟ್ಟಿದ್ದಾರೆ ಡಸ್ ಇಟ್ ಮೀನ್ ದೇ ಡಿಫರ್ ಅಂದ್ರೆ ಇಲ್ಲ ದೇ ಡೋಂಟ್ ಡಿಫರ್ ದ ಪ್ರೆಸೆಂಟೇಶನ್ ಈಸ್ ಡಿಫರೆಂಟ್ ಬೇಸಿಕಲಿ ಈ 90 ಅಂತ ಹೇಳೋದು ಮೂಲತಃ ಇರುವಂತ ಮುಖ್ಯ ಈ ತತ್ವಾಭಿಮಾನಿ ದೇವತೆಗಳಿದಾರಲ್ಲ ಅಪ್ ಟು 15th ಕಕ್ಷೆ ತಗೊಂಡಿದ್ದಾರೆ ಸ್ವಲ್ಪ ಮುಂದಕ್ಕೆ ಹೋಗಿ 18th ಕಕ್ಷವು ತಗೊಂಡಿದ್ದಾರೆ ಸೊ ಹೀಗೆ ದೇ ಹ್ಯಾವ್ ಸೀನ್ ದ ಕ್ಲಾಸಿಫಿಕೇಶನ್ ಡಿಫ್ರೆನ್ಸ್ ಇದೆ ಹೊರತು ದ ಕಾಂಟೆಂಟ್ ಡಿಫ್ರೆಂಟ್ ಇಲ್ಲ ಇದನ್ನ ಸಮನ್ವಯ ಮಾಡಕ್ಕೆ ಇಲ್ಲಿ ಈ ಕಾಂಟೆಕ್ಸ್ಟ್ ಇಲ್ಲ ಇನ್ನೊಂದು ಕಾಂಟೆಕ್ಸ್ಟ್ ನಮ್ಮ ರಾಯರ್ ಹೇಳುವಾಗ ಒಂದು ದೇವತೆ ಒಂದು ಕಕ್ಷೆಯಲ್ಲಿ ಇರುವಂತ ಒಂದು ದೇವತೆಯನ್ನೇ ತಕೊಂಡ್ರೆ ಅಲ್ಲಿ ಇರೋರು ಎಲ್ಲರೂ ಗ್ರಾಹ್ಯ ಆಗತ್ತೆ ಒಂದೊಂದು ದೇ ಡೋಂಟ್ ಲಿಸ್ ಅಲ್ಲಿ ಮುಖ್ಯತಃ ಯಾರನ್ನ ಇಟ್ಟುಕೊಂಡು ಮಾಡ್ತಾರಂತ ಹೇಳಿದ ಅರ್ಥ ಆ ಕಕ್ಷೆ ಪೂರ ಗ್ರಾಹ್ಯವೇ ಅಂತ ಅದು ಕೊಟ್ಟಿದ್ದಾರೆ ಸೊ ದೇರ್ ಇಸ್ ನೋ ಡಿಫರೆನ್ಸ್ ಬಟ್ 90 ಇದು 90 ಸರಿಯಾ ಅದು 90 ಸರಿಯಾ ಅಂದ್ರೆ ದೇರ್ ಇಸ್ ಡಿಫ್ರೆಂಟ್ ವೇಸ್ ಆಫ್ ಟೆಲ್ಲಿಂಗ್ ಡಿಫ್ರೆಂಟ್ ವೇಸ್ ಆಫ್ ಕ್ಲಾಸಿಫಿಕೇಶನ್ ಅದು ಕೊಟ್ಟಿದ್ದಾರೆ ಸೊ ಇದನ್ನ ಇಲ್ಲಿ ಹೇಳುವಾಗ ಅಲ್ಲಿನೂ ಇದೆ ಅರ್ಥ ಚತುರ್ಭಿಸ್ಸಾಕಂ ಅಂತ ಹೇಳುವಾಗ ಚತುರ್ಭಿಸ್ಸಾಕಂ ಅಂತ ಹೇಳುವಾಗ ಚತುರ್ಭಿಸ್ಸಾಕಂ ನವತೀಂಚ ನಾಮಾಭಿಷ್ ಚಕ್ರಂನ ವೃತ್ತಂ ಅಂತ ಅಂದ್ರೆ ಅಲ್ಲಿ ಏನ್ ಹೇಳ್ತಾರಂದ್ರೆ ದೇವರು ಹೇಗೆ ಸೃಷ್ಟಿ ಮಾಡಿದ್ದ ಅಂತ ನಾಲ್ಕನಿಂದ ಕೂಡಿದವನಾಗಿ ತೊಂಬತ್ತನ್ನ ಇಟ್ಟುಕೊಂಡು, 90 ಹೆಸರುಗಳನ್ನ ಇಟ್ಟುಕೊಂಡು ಈ ಚಕ್ರ, ಈ ಒಂದು ಧರ್ಮಚಕ್ರ, ಈ ಚಕ್ರ, ಈ ಜನ್ಮ ಸೃಷ್ಟಿ ಮುಂತಾದ ಚಕ್ರವನ್ನ ಅವನು ತಿರುಗಿಸ್ತಾ ಇದ್ದಾನೆ. ಆ ಚಕ್ರವನ್ನ ಇಟ್ಟುಕೊಂಡು ದೇವರು ಇದನ್ನ ತಿರುಗಿಸ್ತಾ ಇದ್ದಾನೆ ಅಂತ ಅಲ್ಲಿ ಹೇಳಿದ ವಾಕ್ಯ. ಚತುರ್ಭಿ ಸಾಕಂ ನವತೀಂಚ ನಾಮಾಭಿ ಚಕ್ರಂನ ವೃತ್ತಂ ಅಂತ ಅವನು ಅದು ಆ ವರ್ತಿಸುತ್ತಾ ಇದ್ದಾನ, ಸುತ್ತುತ್ತಾ ಅದನ್ನ ವರ್ತಿಸುತ್ತಾ ಇದ್ದಾನ. ಅವಿಪತ ಅಂತ ಅಲ್ಲಿ ಕೊಟ್ಟಿದ್ದಾರೆ ಅವರು. ಆ ವಾಕ್ಯವನ್ನ ಇಲ್ಲಿ ಇಟ್ಟಿದ್ದಾರೆ. ಇದು ಚತುರ್ದಿಸಾಕಂ ಎಂಬುದಕ್ಕೆ ನಾಲ್ಕಿನಿಂದ ಕೂಡಿದವನಾಗೆ ಅಂತ ಇದಲ್ಲ, ಆ ನಾಲ್ಕಿನಿಂದ ಕೂಡಿದವನು ಎಂಬುದು ಈ ಪದ್ಯದಲ್ಲಿ ಓದಿದಾಗ ಗೊತ್ತಾಗುತ್ತೆ ನೋಡಿ. ವಸುಗಳೆಂಟು ನವ ಪ್ರಜೇಶರು ಶಶನ ಗಣ 50 ಏಕ ದಶ ದಿವಾಕರನ ನಿತುರುದ್ಧರು ಅಶ್ವಿನಿಗಳೆರಡು ದಶವಿಹೀನ ಶತಾಕ್ಯೀ ಸುಮನಸರೊಳಗೆ ಚತುರಾತ್ಮನೀಯ ಮಿಸುವ ಬ್ರಹ್ಮ ಸಮೀರ ಖಗಪಪನಿಂದರೊಳಗಿದ್ದು. ಇಲ್ಲಿ ದಾಸರು ನೋಡಿ, ಅಲ್ಲಿ ಚತುರ್ಭಿ ಸಾಕಂ ಅಂತ ಬಂದಿದೆ. ಇದನ್ನ ಇದು ನೋಡಿ, ಚತುರಾತ್ಮ ಅಂತ ಕೊಟ್ಟಿದ್ದಾರೆ. ಚತುರ್ಭಿ ಸಾಕಂ ಅಂದ್ರೆ ಚತುರಾತ್ಮ ಎಂಬ ಮೂಲಕವಾಗಿ ನಾಲ್ಕು ರೂಪದಿಂದ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ, ಆ ನಾಲ್ಕು ರೂಪದಿಂದ ಇಲ್ಲಿ ಅದೇ ಬರುತ್ತೆ. ಚತುರ್ಭಿ ಸಾಕಂ ನವತೀಂ ನಮ್ ಅದಕ್ಕೆ ಹಿಂದಿನ ವರ್ಷದಲ್ಲಿ ಬರುವಾಗ ಅಲ್ಲಿ ಬರುತ್ತೆ. ನವು ತ್ರಿಧಾತು ಪೃಥ್ವೀಂ ಉದ್ಯ ಏಕೋ ದಾದಾರ ಅಂದ್ರೆ ಧಾರಣೆ ಮಾಡಿಕೊಂಡಿದ್ದಂತ ದೀರ್ಘ, ದದಾರ ಅಂತ ಇರಬೇಕು ಧಾರಣೆ ಮಾಡಿದ್ದ, ದಾ ಅಂತ ದೀರ್ಘ ಮಾಡಿದ್ದಾರೆ. ಯಾಕೆಂದ್ರೆ ದೀರ್ಘ ಕಾಲವನ್ನ ದಿಂದ ಅವನು ಹೊತ್ತುಕೊಂಡೇ ಇದ್ದಾನೆಂಬುದಕ್ಕೆ ಅಲ್ಲಿ ವಿಶೇಷ ನಮ್ಗೆ ತಿಳ್ಕೋಬೇಕಾದ ಅಂಶ ಏನು ಅಂದ್ರೆ ಏಕ ಅಂತ ಒಬ್ಬನೇ ಆಗಿದ್ದಾನೆ. ಚತುರ್ಭಿ ಸಾಕಂ ಅಂತ ಒಂದು ರೀತಿಯಾದ ಪಾಠ, ಒಬ್ಬನೇ ಚತುರ್ಭಿ ಸಾಕ, ಒಬ್ಬ ನಾರಾಯಣನೇ ನಾಲ್ಕು ರೂಪಗಳು. ಅದಕ್ಕೆ ಚತುರ, ಇಲ್ಲಿ ಚತುರ ಆತ್ಮ ಅಂತಾನೆ ಕೊಟ್ಟು ಬಿಟ್ಟಿದ್ದಾರೆ. ಈ ಆತ್ಮ ಎಂಬೋ ಶಬ್ದ ಬರುತ್ತೆ ನೋಡಿ, ಈ ಆತ್ಮ ಎಂಬೋ ಶಬ್ದ ಬಂದಾಗೆ ಅವನನ್ನ ಅದು ಸ್ವಶಬ್ದ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಅಂದ್ರೆ ಆತ್ಮ ಅಂತ ಬಂದಾಗೆ ಒಬ್ಬನೇ ಆದಂತ ಭಗವಂತ ಅಂತ ಅಲ್ಲಿ ಸ್ವತಂತ್ರನಾದ ಒಬ್ಬನೇ ಅಂತ ಅದನ್ನ ಇಂಡಿಕೇಟ್, ಅದಕ್ಕೆ ಸ್ವಾಮಿ ಅಂತ ನಾವು ಹೇಳ್ತೀವಿ. ಸೊ ಚತುರಾತ್ಮ ಅಂದ್ರೆ ನಾಲ್ಕು ಅಂತ ಅರ್ಥ ಇಲ್ಲ, ಆ ಒಂದು ಒಬ್ಬನೇ ಆದಂತ ನಾರಾಯಣ ನಾಲ್ಕು ರೂಪದಿಂದ ನಿಯಾಮಿಸುತ್ತಾ ಇದ್ದಾನೆ. ಹಾಗೆ ಚತುರ್ಭಿ ಸಾಕಂ ನವತೀಂ 90 ದೇವತೆಗಳಿಂದ ಕೂಡಿ ನಿಯಮಿಸುತ್ತಾ ಇದ್ದಾನೆ ಅಂತ ಅಲ್ಲಿ ಬರುತ್ತೆ. ಇದಕ್ಕೆ ಇನ್ನೊಂದು ತತ್ವ ಪ್ರದೀಪೆಯಲ್ಲಿ ಕೊಡುವಾಗ ಅವ್ರು ಹೇಗೆ ಅರ್ಥ ಮಾಡಿದ್ದಾರಂದ್ರೆ, ಚತುರ್ಭಿ ಸಾಕಂ ನಾಮಾಭಿ ಅಂದ್ರೆ ನಾಮಾಭಿಯಿಂದ ನಾಮ ಇರುವಂತದ್ದು ಅಂದ್ರೆ ವೆಲ್ ನೋನ್ ಬೈ ದರ್ ನೇಮ್ ಅಂತ ಹಾಗೆ ಅರ್ಥ ಬರುತ್ತೆ. ದ ವೆಲ್ ನೋನ್ ಫೋರ್ ಪ್ಲಸ್ 90 ಚತುರ್ಭಿ ಸಾಕಂ ನವತಿಂ, ವೆಲ್ ನೋನ್ ಫೋರ್ ಅಲಾಂಗ್ ವಿತ್ ದ 90 ಅಂದ್ರೆ ಏನಾಯ್ತು, 90+4 ಅಂತ ಆಗ್ಬಿಡುತ್ತೆ. ಸೊ ಅದಕ್ಕೆ ಇವರು ನಾಲ್ಕು ವೆಲ್ ನೋನ್ ಫೋರ್ ಇವ್ರಿಗೆ ಎರಡನ್ನೇ ಇಟ್ಟುಕೊಂಡಿದ್ದಾರೆ. ಚತುರ್ಭಿ ಸಾಕಂ ಎಂಬುದಕ್ಕೆ ಒಂದು ಮೀನಿಂಗ್ ಇಸ್ ಚತುರಾತ್ಮ ಅಂತ ತಕೊಂಡು ನಾಲ್ಕು ರೂಪದಿಂದ ಭಗವಂತ ಮಾಡುತ್ತಾನೆ ಅಂತ ತಕೊಂಡು, ಇನ್ನೊಂದು ಅರ್ಥ ಚತುರ್ಭಿ ಸಾಕಂ ನಾಮಾಭಿ ಅಂತ ಹೇಳುವಾಗ ವೆಲ್ ನೋನ್ ಫೋರ್ ಅಂತ ತಕೊಳ್ಳುವಾಗ ನೆಕ್ಸ್ಟ್ ಅಲ್ಲಿ ಬ್ರಹ್ಮ ಸಮೀರ ಖಗಪ ಫಣೀಂದರರ ಒಳಗಿದ್ದು, ಈ ಮೀನಿಂಗ್ನ ತತ್ವ ಪ್ರದೀಪೆಯಲ್ಲಿ ಕೊಟ್ಟಿದ್ದಾರೆ. ನಾಲ್ಕು ಜನ ವೆಲ್ ನೋನ್ ಚತುರ್ಭಿ ಸಾಕಂ ಯಾರು ಅಂದ್ರೆ ದೇವರು ನಾಲ್ಕು, ಅದು ಇಟ್ಕೊಳ್ಳೋದು ದೇವರು ನಾಲ್ಕು ರೂಪದಿಂದ ಮಾಡ್ತಾ ಇದ್ದಾನೆ. ಹೇಗೆ ಮಾಡ್ತಾ ಇದ್ದಾನೆ? ಈ ನಾಲ್ಕರನ್ನ ಇಟ್ಟುಕೊಂಡು. ಸೊ ಚತುರ್ಭಿ ಸಾಕಂ ಎರಡು ಸತಿ ಆವೃತ್ತಿ ಮಾಡ್ಕೊಳ್ಳಿ, ನಾಲ್ಕು ರೂಪದಿಂದ ನಾಲ್ಕು ವೆಲ್ ನೋನ್ ದೇವತೆಗಳ ಮೂಲಕವಾಗ, ಅಂದ್ರೆ ನಾಲ್ಕು ವೆಲ್ ನೋನ್ ದೇವತೆಗಳು ಯಾರು ಅದನ್ನ ತತ್ವ ಪ್ರದೀಪಕಾರರೇ ಕೊಟ್ಟಿದ್ದಾರೆ, ಬ್ರಹ್ಮ ಸಮೀರ ಖಗಪ ಫಣೀಂದ ಇವರೇ ಮೇನ್ ಫೋರ್ ಅಂದ್ರೆ ಸರಸ್ತಿ ಬಾರಸ್ತಿ ಅಂದ್ರೆ ಬ್ರಹ್ಮ ಹೇಳುವಾಗ ಅವ್ರು ಬಂದು ಬಿಡ್ತಾರೆ. ಅದಕ್ಕೆ ಇನ್ನೊಂದು ಕಡೆ ನಾವು ನೋಡ್ತೇವೆ 8 ಇಂಪಾರ್ಟೆಂಟ್ ದೇವತೆಗಳು ಅಂತ, ಅಷ್ಟವಸುಗಳು ಹೀಗೇನೂ ಅರ್ಥ ಮಾಡ್ತೀವಿ. ಸೊ ಬ್ರಹ್ಮ ಸಮೀರ ಖಗಪ ಫಣೀಂದ್ರ ಈ ನಾಲ್ಕರ ಮೂಲಕವಾಗ ನೈಂಟಿ ದೇವತೆಗಳ ಮೂಲಕವಾಗ ನವತಿ ನೈಂಟಿ ದೇವತೆಗಳು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ನೈಂಟಿ ದೇವತೆಗಳನ್ನ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಯಾರು ನೈಂಟಿ ದೇವತೆಗಳು? ಇವಾಗ ನೋಡಿದ್ರೆ ನಿಮ್ಗೆ ನೈಂಟಿ ದೇವತೆಗಳು ಯಾರು? ವಸುಗಳೆಂಟು, ವಸುಗಣ, ವಸುಗಣ ಎಂಟು ಜನ ವಸುಗಣ ಇದ್ದಾರೆ. ವಸುಗಳೆಂಟು, ಎಂಟು ವಸುಗಳು ನಮ್ಗೆ ಫೇಮಸ್ ಗೊತ್ತು, ವಸುಗಳು. ಮತ್ತು ನವಪ್ರಜೇಶರು, ಒಂಬತ್ತು ಪ್ರಜಾಪತಿಗಳು. ಸೃಷ್ಟಿ ಆರಂಭದಲ್ಲಿ ಆ ಪ್ರಜಾಪತಿಗಳನ್ನ ಯಾಕೆ ಇದು ನವ ಪ್ರಜಾಪತಿಗಳು ಮಾತ್ರ ತಗೊಂಡಿದ್ದಾರಂದ್ರೆ, ಇದು ಪ್ರಜಾ ಸೃಷ್ಟಿ ಮಾಡಿ ದೇವರು ಮಾಡುವಂತ ಸೃಷ್ಟಿ ಕಾರ್ಯ. ಸೃಷ್ಟಿ ಕಾರ್ಯ ಅವನು ಆ ಒಂದು ಪ್ರಜಾಪತಿಗಳನ್ನ ಇಟ್ಟುಕೊಂಡು ಅವನು ಮಾಡಿದ್ದಾನೆ. ಈ ಪ್ರಜಾಂದ್ರ ಮರೀಚಿ ಅತ್ರಿ ಅಂಗೀರ ಪುಲಸ್ತ್ಯ ಪುರಹ ಕ್ರತು ಭೃಗು ವಸಿಷ್ಠ ದಕ್ಷ. ಸೊ ಈ ಒಂಬತ್ತು ನವ ಪ್ರಜೇಶರನ್ನ ತಗೊಳ್ಳೋದು. ಆಮೇಲೆ ಶ್ವಸನ ಗಣ, ಶ್ವಸನ ಮಾರುತನ ಮರುತಗಣ, ಶ್ವಸನ ವಾಯು, ಆ ವಾಯುಗಣ, ವಾಯುಗಣ ಐವತ್ತು ಅಂತ ಕೊಟ್ಟಿದ್ದಾರೆ. ಈ ಐವತ್ತು ಹೇಗಾಗತ್ತೆ ನಮ್ಗೆ? ನಲವತ್ತೊಂಬತ್ತು ಮರುತುಗಳು ನಲವತ್ತೊಂಬತ್ತು ಅಂತಾನೆ ನಮ್ಗೆ ಗೊತ್ತು. ಐವತ್ತು ಎಲ್ಲಿಂದ ಇಲ್ಲಿ ಬಂತು ಅಂದ್ರೆ, ಇದಕ್ಕೆ ಎರಡು ರೀತಿಯಾಗಿ ನೋಡೋದು. ಒಂದು ಏನು ಅಂದ್ರೆ, ಈ ಮರುತುಗಣ ನಲವತ್ತೊಂಬತ್ತು ಅಂದ್ರೆ ಈ ಮರುತುಗಳಿಗೆ ಆ ಒಂದು ವಾಯು ಶಕ್ತಿ ಅದನ್ನ ಕೊಟ್ಟು ಅದರಲ್ಲಿ ಇರುವಂತ ವಿಶೇಷವಾದ ವಾಯು ಎಂಬುವ ಶಬ್ದದಿಂದ ಪ್ರಖ್ಯಾತರಾದಂತ ಮುಖ್ಯ ಪ್ರಾಣರನ್ನ ಇಟ್ಟುಕೊಡೋದು ಒಂದು ಕ್ರಮ, 50/49 ಅಂತ ಮಾಡೋದು. ಇನ್ನೊಂದು ಕ್ರಮ ಏನು ಅಂದ್ರೆ, ಮರುತುಗಳು ವೆಲ್ ನೋನ್ ಮರುತುಗಳು ಅಂತ ಬಂದ್ರೆ ನಲವತ್ತೊಂಬತ್ತೇ ಇದ್ದಾರೆ. ದೇರ್ ಆರ್ ಆಲ್ಸೋ ಅದರ್ ಮರುತುಗಳು ಇದ್ದಾರೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಹೇಳುವಾಗ ಗೀತೆಯಲ್ಲಿ ಹೇಳಿದ್ದಾರೆ ಆಚಾರ್ಯ ಹೇಳುವಾಗ, ಐ ಮೀನ್ ಇಲ್ಲಿ ಹರಿಸಂಸಾರದಲ್ಲಿ ಬರುತ್ತೆ, ಬರುವಾಗ 20th ಕಕ್ಷದಲ್ಲಿ ಬರುವಾಗ ವಾಯುಪುತ್ರ ಮರೀಚಿ ಅಂತ ಒಂದನ್ನ ಇಂಟರ್ನೆಟ್ ಭೂತವಾಯುಗಳಿಗೆ ಅವಾಂತರ ನಿಯಾಮಕನ ಅವಾಂತರ ಅಭಿಮಾನಿಯಾಗೆ ಮರುತು ಪುತ್ರ, ಮತ್ತು ಅದನ್ನ ಗಣಪತಿ ಪುತ್ರ, ಮರುತು ಪುತ್ರ ಗಣಪತಿ ಪುತ್ರನ ಆಗ್ತಾನೆ. ಯಾಕೆಂದ್ರೆ ಆಕಾಶಕ್ಕೆ ಗಣಪತಿ ಅಭಿಮಾನಿ, ಆದ್ರೆ ಆಕಾಶದಿಂದ ಹುಟ್ಟಿದ್ದ ವಾಯು, ಈ ಒಳಗೆ ಇರುವಂತ ಈ ವಾಯುಗಳಿಗೆ ಅಭಿಮಾನಿ, ಅವಾಂತರ ಅಭಿಮಾನಿ ಅಂತ ಮರೀಚಿ ಅಂತ ಒಬ್ಬ ಇದ್ದಾನೆ ಅಂತ. ಮರೀಚಿ ಮುನಿಗಳಲ್ಲ, ಮರೀಚಿ ಅಂತ ಒಬ್ಬ ನಾವು ಪ್ರದೇಶದಲ್ಲಿರುವಂತ ಮರೀಚಿ ಅಲ್ಲ, ಈ ಒಂದು ಮರೀಚಿ ಎಂಬ ವಾಯುಪುತ್ರ ಅಂತ ಅಲ್ಲಿ ಇಂಟ್ರೊಡ್ಯೂಸ್ ಅಲ್ಲಿ ಹೇಳಿದ್ದಾರೆ. ಸೊ ಇದು ಮಾತ್ರ ಎಲ್ಲ ಉಪನಿಷತ್ತುಗಳಲ್ಲೇ ನಾವು ಹೋಗಿದ್ದ ಹಾಗೆ. ಇದು ಗಾರ್ಗಿ ಬ್ರಾಹ್ಮಣದಲ್ಲಿ ಹೋದಾಗ ಅಲ್ಲಿ ಆಚಾರ್ಯರು ಭಾಷ್ಯದಲ್ಲಿ ಮೂಲದಲ್ಲಿ ಅಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಚಕ್ರ ಎಂಬ ಮರುತನ ಬಗ್ಗೆ ಹೇಳ್ತಾರೆ, ಮತ್ತು ಗಂಧರ್ವ ಅಂತ ಒಂದು ಮರುತಿದ್ದಾನೆ ಅಂತ ಹೇಳ್ತಾರೆ, ಅಂತರಿಕ್ಷ ಅಂತ ಒಂದು ಮರುತು ಅಂತ. ಮೂರು ಮರುತುಗಳನ್ನ ಇಲ್ಲಿ ಮಾತ್ರ ಉಲ್ಲೇಖ ಅಲ್ಲ, ಮೋಕ್ಷದಲ್ಲಿನೂ ಈ ಹೆಸರಿನಿಂದ ಈ ಮರುತುಗಳು ಇದ್ದಾರೆ. ದೊಡ್ಡ ದೊಡ್ಡ ಅಭಿಮಾನಿ ದೇವತೆಗಳಾಗ ಅವರು ಇದ್ದಾರೆ. ಚಕ್ರವರ್ತಿಗಳಿಗೆ ಮೇಲೆ ಅವರು ಇರುವಂತ ಚಕ್ರವರ್ತಿಗಳಿಗೆ ಮೇಲೆ ಇರುವಂತ ಚಕ್ರ ಅಂಬ ಮರುತು, ಆ ಚಕ್ರನಿಗೆ ಮೇಲೆ ಇರುವಂತ ಅಂತರಿಕ್ಷ ಅಂಬ ಮರುತು, ಅಂತರಿಕ್ಷಕ್ಕೆ ಮೇಲೆ ಇರುವಂತ ಗಂಧರ್ವ ಅಂಬ ಒಂದು ಮರುತು ಅಂತ ಆಚಾರ್ಯರು ಉಲ್ಲೇಖ ಮಾಡಿದ್ದಾರೆ. ಸೊ ಇದು ಮೂಲಕವಾಗಿ ಅನೇಕ ಮರುತುಗಳು ಇದ್ದಾರೆ. ಸೊ ಅದ್ರಲ್ಲಿ ಮರೀಚಿ ಅಂತ ತಗೊಂಡು ಅದು 50 ಹಾಗೇನು ಮಾಡ್ಕೋಬಹುದು, ಯಾವ 50 ಅಂತ ಕೊಟ್ಟಿಲ್ಲ. ಸೊ ಅದಕ್ಕೆ ಕೆಲವರು ಇದನ್ನ ಏಕೋ ಹೇಳುವಾಗ ಪ್ರದೇಶರು ಶಸನಗಣ 50 ಅಂತ ಹೇಳುವಾಗ 49 ಹಾಕೊಂಡಿದ್ದಾರೆ ಕೆಲವು ವ್ಯಾಖ್ಯಾನಗಳಲ್ಲಿ. ಸೊ ಇದು 49+ ಇನ್ನೊಂದು ಮರುತು 50 ಮರುತುಗಳಾಗ್ತಾರೆ. ಏಕಾದಶ ದಿವಾಕರರು, ಏಕಾದಶ ದಿವಾಕರರು ಅಂದ್ರೆ 12 ದಿವಾಕರರು, 12 ದಿವಾಕರರಲ್ಲಿ ನಾವು ಹೇಳುವಾಗ ಧಾತ ಆರ್ಯ ಮಾಮಿತ್ರ ವರುಣ ಇಂದ್ರ ವಿವಸ್ವಾನ್ ತ್ವಷ್ಟ ವಿಷ್ಣು ಸವಿತಾ ಭಗ ಪೂಷ ಪರ್ಜನ್ಯ ಅಂತ ಈ 12 ಹೇಳುವಾಗ 12 ಆ ವಿಷ್ಣು ಒಬ್ಬ ಬಂದ್ಬಿಡ್ತಾನೆ. ಆ ವಿಷ್ಣುವನ್ನ ತೆಗಿಬೇಕು, ಬಿಕಾಸ್ ವಿಷ್ಣು ಇವರನ್ನೆಲ್ಲ ಇಟ್ಟುಕೊಂಡು ಮಾಡ್ತಾ ಇದ್ದಾನೆ ಅಂತ ಬರ್ತಾ ಇದೆ. ಸೊ ಅವನನ್ನ ಅದನ್ನ ತೆಗೆದು ಬಿಟ್ಟು ನಾವು 11 ಅಂತ ಇಲ್ಲಿ ಹಾಕೋಬೇಕು. ಸೊ ಇದು 11 ಆಗತ್ತೆ. ಈ 11 ಜೊತೆಯಲ್ಲಿ ಇನ್ನೂ ಬರುವಂತದ್ದು ಯಾವ್ದು ಅಂದ್ರೆ 11. ಆಮೇಲೆ ಅನಿತು, ಅನಿತು ಅಂದ್ರೆ ಸೇಮ್ ನಂಬರ್ ಬಂದು ರುದ್ರರು ನಮ್ಗೆ ಬಂದು ಏಕಾದಶ ರುದ್ರ, ಅದು ಪೂರ್ತಿಯಾಗಿ ಏಕಾದಶ ರುದ್ರನ ತಗೊಳ್ಳದೆ ಭೀಮ ರೈವತ ಓಜ ಅಜಯ್ಕಪ್ಪ ಮಹಾನ್ ಬಹುರೂಪ ಭವ ವಾಮ ಉಗ್ರ ವಿಷಾ ಕಪಿ ಅಹಿರ್ಭುತ್ನಿ
ಸೊ ಹೀಗೆ ಈ ಒಂದು 11 ಏಕಾದಶ ರುದ್ರನ ತಗೊಳ್ಳೋದು ಆ ಬಸುಗಳೆಂತೋ ನಮ್ಗೆ ಗೊತ್ತು, ದ್ರೋಣ ಧ್ರುವ ದೋಷ, ದ್ರೋಣ ಧ್ರುವ ದೋಷ ಅರ್ಕ ಅಗ್ನಿ ಪ್ರಾಣ ಯು ವಿಭಾವಸು, ಅದು ನಮ್ಗೆ ಬಂದಿದೆ, ನಮ್ಗೆ ಬೃಹತ್ ತಾರತಮ್ಯ ಸಂಧಿಯಲ್ಲಿ ಅದನ್ನ ಕೊಟ್ಟಿದ್ದಾರೆ. ಸೊ ಅದು ವಸುಗಳೆಂತು, ಆ ವಸುಗಳ ಹೆಸರು ಡಿಫ್ರೆಂಟ್ ಡಿಫ್ರೆಂಟ್ ಇರಬಹುದು, ಬಟ್ ಅಲ್ಲಿ ಭಾಗವತದಲ್ಲಿ ಬಂದಿದ್ದನ್ನೇ ದಾಸರು ಅದನ್ನೇ ಅದಕ್ಕೆ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿನೇ ಕೊಟ್ಟುಬಿಟ್ಟಿದ್ದಾರೆ. ಎಂಟು ಎಂಟು ಯಾರನ್ನ ನಾವು ಚಿಂತನೆ ಮಾಡಬೇಕು ಎಂಬುದನ್ನ ಕೊಟ್ಟುಬಿಟ್ಟಿದ್ದಾರೆ ಈ ಎಂಟನ್ನ, ಮತ್ತು 11 ರುದ್ರಧರನ್ನ ಇಟ್ಟುಕೊಳ್ಳೋದು. ನಾವು ಪ್ರಜೇಶರು ಅಪ್ರಸಿದ್ಧರಾದವರು ನೋಡಿದ್ದೀರಿ, ಈ 49 ಮರುತುಗಳು ಪ್ಲಸ್ ಒಂದು ಆರ್ ಪ್ಲಸ್ ಒಂದು ಮುಖ್ಯ ಪ್ರಾಣ, ಈ 49 ನಾವು ಬಂದು ಇದು ಚಕ್ರಗಳಲ್ಲಿ ಇಟ್ಟುಕೊಳ್ಳುವಾಗ 7777 ಇಟ್ಟುಕೊಂಡು ಅಲ್ಲಿ 49 ಹೆಸರುಗಳು ಅಲ್ಲಿ ಸುಳಾದಿನೂ ಒಂದಿದ ಸುಳಾದಿಲ್ಲ ಹಾಡು ಇದೆ, ಆ ಮರುತುಗಣರ ಹಾಡು. ಸೊ ಇದಿಲ್ಲಿನೂ ಬಂದಿದೆ, ಇದನ್ನ ಇದನ್ನೇ ಇಟ್ಟುಕೊಳ್ಳೋದು. ಮತ್ತು ಏಕಾದಶ ದಿವಾಕರರು, ಆಮೇಲೆ ಅನಿತು ಸೇಮ್ ಏಕಾದಶ ರುದ್ರರು, ಮತ್ತು ಅಶ್ವಿನಿಗಳು ಎರಡು ಅಂತ ಕೊಟ್ಟಿದ್ದಾರೆ. ಅಶ್ವಿನಿಗಳು ಎರಡು ಇದ್ರೂ ಅವ್ರಿಗೆ ಪರಿಗಣನೆ ಹೇಗೆ ಅಂದ್ರೆ, ಒಂದು ಅಶ್ವಿನಿಗಳನ್ನ ಅದೇ ಮಾದರಿ ಕರೆದಾಗ ಬಂದ್ಬಿಡ್ತಾರಲ್ಲ, ಸೊ ಹಾಗೆ ಒಂದೇ ಹೆಸರು ಅಂತ ಒಂದೇ ಟೇಕರ್ ಟ್ವಿನ್ಸ್ ಲೈಕ್ ಮೂಗು ತರ, ಮೂಗು ಅಂತ ತಗೊಂಡ ಕಂಸ ಎರಡು ಹೊರಲೆಗಳು ಸೇರಿಯೇ ಬರುತ್ತೆ, ಇಟ್ ಒಂದ್ ಪೀಸ್ ಆಗಿ ಬರುತ್ತೆ. ಹಾಗೆ ಅಶ್ವಿನಿಗಳನ್ನ ಒಂದು ಅಂತ ಲೆಕ್ಕ ಮಾಡ್ಕೋಬೇಕು, ಇಬ್ರು ಇದನ್ನ ಒಂದು ಅಂತ. ಸೊ ಹೀಗೆ ಹೀಗೆ ನಾವು ತಗೊಂಡ್ರೆ ಹಾಗೆ ಎಷ್ಟಾಗತ್ತೆ, ಇವಾಗ ನಮ್ಗೆ ಟೋಟಲಿ ದಶವಿಹೀನ 10 ಕಡಿಮೆಯಾದ ಶತಾಕ್ಕೆ 100 10 ಲೆಸ್ ದೆನ್ 100 ಅಂದ್ರೆ 90 ಆಗತ್ತೆ. ಸೊ ದಶವಿಹೀನ ಶತಾಕ್ಕೆ ಈ ಸುಮನಸರು, ಸುಮನಸರು ಸುಮನಸರು ಅಂತ ದೇವತೆಗಳ, ಈ ಸುಮನಸರ ಒಳಗಿದ್ದು ಚತುರಾತ್ಮ ಅಂದ್ರೆ 4 ರೂಪದಿಂದ ಕೂಡಿದವನಾದಂತ ವಾಸುದೇವ ಸಂಕಷ್ಣ ಪ್ರದ್ಯುಮ್ನ ಅನಿರುದ್ಧ ಎಂಬ ಈ 4 ರೂಪದಿಂದ ಅವನು ನಿಯಾಮಿಸುವ, ಯಾರ ಮೂಲಕ, 4 ಪ್ರಸಿದ್ಧ ದೇವತೆಗಳ ಮೂಲಕ, ಬ್ರಹ್ಮ ಸಮೀರ ವಾಯುದೇವರು, ಆಮೇಲೆ ಖಗಪ ಗರುಡ ಫಣೀಂದ್ರ. ರುದ್ರ ಯಾಕೆ ಬಂದಿಲ್ಲ ಅಂದ್ರೆ ಏಕಾದಶ ರುದ್ರ, ಅವರು ರುದ್ರದೇವರಿಗೆ ಈ ಬ್ರಹ್ಮಾಂಡದಲ್ಲಿ ಕೆಲಸ ದೊಡ್ಡ ಕೆಲಸಗಳು, ಸೊ ರುದ್ರನ ರುದ್ರರೇ ಫಣೀಂದ್ರರಾಗ್ಬಿಡ್ತಾರೆ ಅದೇ. ಸೊ ಆದ ಕಾರಣದಿಂದ ಅಲ್ಲೇ ರುದ್ರನ ಸ್ಪೆಸಿಫಿಕ್ ಆಗಿ ಇಲ್ಲಿ ಮೆನ್ಷನ್ ಮಾಡಿದ ಈ 4 ದೇವತೆಗಳನ್ನು ಇಟ್ಕೊಳ್ತಾರೆ. ಸಮೀದರೊಳಗಿದ್ದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಇನ್ನು ಈ 90 ಎಂಬುದನ್ನ ಡಿಫ್ರೆಂಟ್ ಡಿಫ್ರೆಂಟ್ ರೀತಿಯಿಂದಲೂ ನೋಡ್ತಾರೆ. ಡಿಫ್ರೆಂಟ್ ಡಿಫ್ರೆಂಟ್ ರೀತಿಯಿಂದ ಹೇಗೆ ನೋಡ್ತಾರೆ ಅಂದ್ರೆ, ಇದಕ್ಕೇನು ಇವರು ಜಂಬುಕಂಡಿ ಆಚಾರ್ಯ ಏನ್ ಹೇಳ್ತಾರಂದ್ರೆ, ಈ ಒಂದು ಇಲ್ಲಿ 90 ಹೇಳ್ತಾ ಬಂದ್ವಿ, 90 ಒಂದು ತತ್ವಪ್ರಕಾಶಿಕಲ್ಲಿ ಕೊಟ್ಟ 90 ಒಂದಾಯ್ತು, ಇನ್ನೊಂದು 90 ಕೊಟ್ಟಿದ್ದಾರೆ ಅಂತ ಹೇಳಿದೆ. ತತ್ವ ಪ್ರದೀಪದಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯ ಕೊಟ್ಟ 90 ಇದು ಹೇಗಿದೆ ಅಂತ ನೋಡಿ, ಇದು ಒಂದು ಇಟ್ ಇಸ್ ನಾಟ್ ವೆರಿ ಡಿಫ್ರೆಂಟ್. ಇಲ್ಲಿ ಹೇಳುವಂತ ಕ್ರಮ ಏನು ಅಂದ್ರೆ, ಫಸ್ಟ್ ಇದನ್ನ ಹೇಳಿ ಬಿಟ್ಟಿದ್ದಾರೆ, ಏನು ಆದಿತ್ಯರು, ಆದಿತ್ಯರು 11 ಹೇಳಿದ್ದಾರೆ, ರುದ್ರರು 11 ಹೇಳಿದ್ದಾರೆ, ಹಸುಗಳು 8 ಹೇಳಾಯ್ತು, ಮರುತುಗಳು 49 ಹೇಳಿದ್ದಾರೆ, ಆಯ್ತಾ, ಅದು ಕರೆಕ್ಟ್ ಆಗಿ ಬಂದಿದೆ. ಮರುತುಗಳು ಇಲ್ಲಿ 50 ಹೇಳಿದ್ದಾರೆ, ಅಲ್ಲಿ 49 ಅನ್ನ ಇಟ್ಟುಕೊಂಡಿದ್ದಾರೆ. ಅದಕ್ಕೆ ಕೆಲವು ಪುಸ್ತಕಗಳಲ್ಲಿ ನೀವು ನೋಡಿದ್ರೆ 49 ಕೊಟ್ಟಿದ್ದಾರೆ ವ್ಯಾಖ್ಯಾನಗಳಲ್ಲಿ. ಸೊ ನೆಕ್ಸ್ಟ್ ಇವರು ಏನು ಮಾಡಿದ್ದಾರೆ ಅಂದ್ರೆ, ನವಪ್ರಜೇಶರು ಅಂತ ಕೊಟ್ಟಿದ್ದಾರೆ. ಇವ್ರ ಮರುತುಗಳು 49 ಅಂತ ಇಟ್ಟುಕೊಂಡಿದ್ದಾರೆ, ನವಪ್ರಜೇಶರು ಅಂತ ಕೊಟ್ಟಿದ್ದಾರಲ್ಲ, ನವಪ್ರಜೇಶರು ಅಂದ್ರೆ ಪ್ರಜಾಪತಿಗಳು ಅಂತ ಅರ್ಥ ಆಗುತ್ತೆ. ಪ್ರಜಾಪತಿಗಳು ಅಂತ ನಾವು ನೋಡಿ, ಈ ಪ್ರಸಿದ್ಧವಾದ ಪ್ರಜಾಪತಿಗಳು ಆರಂಭದಲ್ಲಿ ಸೃಷ್ಟಿಯ ಬಂದಾಗ ಈ ಋಷಿಗಳು ಮರೀಚಿ ಅತ್ರಿ ಅಂಗೀರ ಪುಲಸೆ ಪುಲಹ ಕ್ರತು ಭೃಗು ವಸಿಷ್ಠ ದಕ್ಷ ಅಂತ ಇದನ್ನ ಇಟ್ಟುಕೊಂಡಿರಲ್ಲ. ತತ್ವಪ್ರಕಾಶಿಕೆಯಲ್ಲಿ ಯಾವುದು ಅಂತ ಕೊಟ್ಟಿಲ್ಲ, 10 ಏನಿದ್ರೆ 10 ಅಂತ ಅದನ್ನ 10 ಪ್ರಜಾಪತಿಗಳು 10 ಅಂತ ಕೊಟ್ಟಿದ್ದಾರೆ. ಅವರೆಲ್ಲ ಮರುತುಗಳನ್ನ 49 ಅದು ಸೂತ್ರ ಭಾಷೆಯಲ್ಲಿ 49 ಇಟ್ಟುಕೊಂಡಿದ್ದಾರೆ ಅವರು. ಸೊ ಪ್ರಜಾಪತಿಗಳು 10 ಅಂತ ಅಲ್ಲಿ ಕೊಟ್ಟು ಬಿಟ್ಟಿದ್ದಾರೆ. ಇವರು ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಸೊ ಸೊ ದಟ್ಸ್ ಐ ಯು ಕೆನಾಟ್ ಟೇಕ್ ಇಟ್ ಎಸ್ ಕಾಂಟ್ರಡಿಕ್ಷನ್ ಅಂತ ತಕೋಬೇಕಾಗಿಲ್ಲ. ನಾವು ಹತ್ತು ಇವರು ಯಾರನ್ನ ಕೊಡ್ತಾರೆ, ಈ ತಾರತಮ್ಯ, ನೀವು ತಾರತಮ್ಯ ಚಾರ್ಟ್ ನಮ್ ನೋಡಿದ್ರೆ ಕಂಪ್ಲೀಟ್ ಆಗಿ ಬರುತ್ತೆ ನಮ್ಗೆ. ಹೇಗೆ ಅಂದ್ರೆ ನೋಡಿ, ಇದು ಹತ್ತು ಕೊಡೋವಾಗ ನಾವು ಎಲ್ಲಿ ನಿಲ್ಸಿದ್ದೀವಿ ಇವಾಗ, ಎಲ್ಲಿ ನಿಲ್ಸಿದ್ದೀವಿ ಅಂದ್ರೆ ಬ್ರಹ್ಮಲಕ್ಷ್ಮಿ ಬಿಟ್ಟುಬಿಡಿ, ಬ್ರಹ್ಮ ಆಯ್ತು, ನಾಲ್ಕು ಟಾಪ್ ದೇವತೆಗಳನ್ನು ತಕೊಂಡಾಗ ಬ್ರಹ್ಮ ಸರಸ್ವತಿ ಮತ್ತು ಗರುಡ ಶೇಷರು ರುದ್ರರು ಬಂದ್ಬಿಟ್ಟಿದ್ದಾರೆ. ರುದ್ರರಲ್ಲಿ ಬಂದಿದ್ದಾರೆ ನಮ್ಗೆ, ಏಕಾದಶ ರುದ್ರರಲ್ಲಿ ರುದ್ರ ಬಂದ್ಬಿಟ್ಟಿದ್ದಾನೆ. ಆಮೇಲೆ ಇಂದ್ರ ಎಲ್ಲಿ ಬಂದ್ಬಿಟ್ಟಿದ್ದಾನೆ, ಆದಿತ್ಯನಲ್ಲಿ. ಆದಿತ್ಯರು 11 ಮಂದಿ ಆದಿತ್ಯರು ಅಂತ ಬಂದಾಗ ಅಲ್ಲಿ ಇಂದ್ರ ಬಂದ್ಬಿಟ್ಟಿದ್ದಾನೆ, ರುದ್ರರು ಬಂದಾಯ್ತು. ಆಮೇಲೆ ಅಹಂಪ್ರಾಣ ಎಲ್ಲಿ ಬಂದಿದ್ದಾನೆ ಅಂದ್ರೆ ಮರುತಗಳು 49 ಇದ್ದಾರಲ್ಲ ಅಲ್ಲಿ ಅಹಂಪ್ರಾಣವು ಬಂದಾಯ್ತು. ಆಮೇಲೆ ಪ್ರವಾಹನು ಬಂದಾಯ್ತು 49. ಸೊ ದ 10th ಕಕ್ಷೆಯಲ್ಲಿ ಬರುವಂತ ನಮ್ಗೆ ಅಲ್ಲಿ ನಮ್ಗೆ ಬೇಕಾದದ್ದು, ನಮ್ಗೆ ಗುರು ಬೇಕು. ಗುರು ಬೃಹಸ್ಪತಿ ಆಚಾರ್ಯ ನಮ್ಗೆ ಬೇಕು, ದಕ್ಷ ಬೇಕು, ಗುರು ದಕ್ಷ ನಮ್ಗೆ ಬೇಕಾಗಿದೆ. ಸೊ ಅದಕ್ಕೆ ಇವ್ರು ಏನ್ ಎಲ್ಲಿಂದ ಶುರು ಮಾಡ್ತಾರೆ ಅಂದ್ರೆ, ಆ ಹತ್ತು ಇದೆಲ್ಲ, ಉಳಿದ ಹತ್ತು ಇವಾಗಿದೆಲ್ಲ ಅಲ್ಲಿ ಕಾಮನ ಫಸ್ಟ್ ಬೃಹಸ್ಪತಿಯನ್ನೇ ಇಟ್ಟುಕೊಳ್ತಾರೆ. ಆ ಬೃಹಸ್ಪತಿ ಇಟ್ಟುಕೊಳ್ಳಕ್ ಮುಂಚೆ ಕಾಮನನ್ನ ಇಟ್ಟುಕೊಳ್ತಾರೆ. ಇಂದ್ರ ಹೇಳಿದ್ದಾರೆ, ಇಂದ್ರ ಆದಿತ್ಯದಲ್ಲಿ ಬಂದಿದ್ದಾನೆ, ಕಾಮನನ್ನ ಇಲ್ಲಿ ತಗೊಂಡಿದ್ದಾರೆ ಅವರು. ಕಾಮನನ್ನ ತಗೊಂಡಿದ್ದಾರೆ. ಸೊ ಕಾಮ ಇಂದ್ರ ಅದು ಸೇರ್ಸ್ಕೋಬಹುದು, ಕಾಮನನ್ನ ತಗೊಂಡಿದ್ದಾರೆ. ಆಮೇಲೆ ಅದು 8th ಕಕ್ಷೆ ಆಯ್ತು, 9th ಕಕ್ಷೆ ಅಹಂಪ್ರಾಣ ಅಂತೂ ಇದಲ್ಲಿ ಬಂದಾಯ್ತು ನಮ್ಗೆ, ಮರುತ್ತು ಗಣದಲ್ಲಿ ಬಂದಾಯ್ತು. ನೆಕ್ಸ್ಟ್ ನಮ್ಗೆ ಸೊ ಇವಾಗ ಕಕ್ಷೆ ಸರಿಯಾಗಿ ಬಂದಿದೆ, 2, 3, 4, 5, 6 ಅಂದ್ರೆ 5, 6, 7, 8, 9 ಬಿಕಾಸ್ ಪತ್ತಿ ಸಹಿತವಾಗಿ ಇಟ್ಕೋಬೇಕು. 8 ಆಯ್ತು, 9 ಆಯ್ತು, ಇವಾಗ 10th ಬರೋವಾಗ ಇಲ್ಲಿ ನೆಕ್ಸ್ಟ್ ಬೃಹಸ್ಪತಿಯನ್ನ ತಗೊಂಡಿದ್ದಾರೆ. ಬೃಹಸ್ಪತಿ ಮತ್ತು ಸ್ವಯಂಭೂಮನು ದಕ್ಷ 3 ಜನರನ್ನ ತಗೊಂಡಿದ್ದಾರೆ. ಆಯ್ತಾ, 3 ಜನರನ್ನ ತಗೊಂಡು ದೆನ್ 11th ಕಕ್ಷೆ ಪ್ರವಾಹವಾಯು ಆಲ್ರೆಡಿ ಮರುತಲಿ ಬಂದ್ಬಿಟ್ಟಿದ. ಆಮೇಲೆ 12th ಕಕ್ಷೆ ಬರೋವಾಗ 12th ಕಕ್ಷೆಯಲ್ಲಿ ಆದಿತ್ಯನ್ನ ಹೇಳುವಾಗ ವಿವಸ್ವಾನ್ ಬಂದಾಯ್ತು ನಮ್ಗೆ. ವಿವಸ್ವಾನ್ ಬಂದಾಯ್ತು. ಸೊ ಉಳಿದ ಯಮನನ್ನ ತಗೊಂಡಿದ್ದಾರೆ. ಚಂದ್ರ ಇಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ, ಬಟ್ ಆ ಕಕ್ಷೆ ಕೆಲವೊಮ್ಮೆ ಅದು ಹೇಳದೇ ಇದ್ರು ಆ ಕಕ್ಷೆಯಲ್ಲಿ ಇರೋರು ಇನ್ಕ್ಲೂಡೆಡ್ ಅಂತ ಅವ್ರ ಹಿಂದೆ ಇರ್ತಾರೆ. ಯಮ ಅಂದ್ರೆ ಯಮನ ತಂದೆಯಾದಂತ ಸೂರ್ಯ ಅಲ್ಲಿ ಹಿಂದೆ ಬಂದಾಯ್ತು, ಪ್ಲಸ್ ಚಂದ್ರ ಪಿತೃದೇವತೆಗಳ ಕಾರಣ ಚಂದ್ರನ ಇಲ್ಲಿ ತಗೊಂಡಾಯ್ತು. ಸೊ 12th ಆಯ್ತು, ಅದಲ್ಲಿ ಅದು ಅಡಕವಾಗಿ ಬಿಡುತ್ತೆ. ಸೊ 12 ಆದ್ಮೇಲೆ ಆಮೇಲೆ ನೆಕ್ಸ್ಟ್ 13th ಕಕ್ಷೆಯಲ್ಲಿ ಹೇಳುವಾಗ ವರುಣನನ್ನ ತಗೊಂಡಿದ್ದಾರೆ. ವರುಣ ಎಲ್ಲಿ ಬಂದಿದ್ದ ಅಂದ್ರೆ ವರುಣ ಇಸ್ ಆಲ್ರೆಡಿ ಮೆನ್ಷನ್, ಎಲ್ಲಿ ಅಂದ್ರೆ ಆದಿತ್ಯರಲ್ಲಿ ವರುಣ ಬಂದ್ಬಿಟ್ಟಿದ್ದಾನೆ. ಸೊ ವರುಣ ಇಸ್ ಆಲ್ರೆಡಿ ಮೆನ್ಷನ್, ನಾರದರನ್ನ ಬಿಟ್ಟಿದ್ದಾರೆ, ಇದನ್ನ ಬಿಡ್ತೀವಿ ನಾವು. 15 ಬರುವಾಗ ಅಗ್ನಿ, ವಸುಗಳಲ್ಲಿ ಅಗ್ನಿ ಬಂದಾಯ್ತು. ಸೊ ಅಗ್ನಿಯನ್ನ ಬಿಟ್ಟಿದ್ದಾರೆ, ಋಷಿಗಳನ್ನೆಲ್ಲ ಬಿಟ್ಟುಬಿಟ್ಟು. ನೆಕ್ಸ್ಟ್ ಉಳಿದದ್ದು ಇವಾಗ ಏನಾಯ್ತು, ಇವಾಗ ನೆಕ್ಸ್ಟ್ ಬರೋದು ಮಿತ್ರ. ಮಿತ್ರ ಬಂದು ಆದಿತ್ಯನಲ್ಲಿ ಬಂದು ಬಿಟ್ಟಾನೆ. ಸೊ ಆದ ಕಾರಣದಿಂದ ಇಲ್ಲಿ ನಿವೃತ್ತಿಯನ್ನ ಇಟ್ಟುಕೊಂಡಿದ್ದಾರೆ. ಮತ್ತು 18th ಕಕ್ಷೆ ಬರುವಾಗ ವಿನಾಯಕನನ್ನ ತಕೊಂಡು ವಿನಾಯಕ ಮತ್ತು ಕುಬೇರನನ್ನ ಇಟ್ಟುಕೊಂಡಿದ್ದಾರೆ. ಸೊ ಹೀಗೆ ನೀವು ನೋಡಿದ್ರೆ ಅಪ್ ಟು 18th ಕಕ್ಷೆ ಬಂದ್ಬಿಡುತ್ತೆ. ದಟ್ ಈಸ್ ಪ್ರಧಾನ ನಮ್ಗೆ ದೇವತೆಗಳು. ಸೊ ಇಲ್ಲಿ ಹೇಗೆ, ಸೊ ಸತ್ತಪ್ರದೀಪದಲ್ಲಿ ಹೇಗೆ ಕೊಟ್ಟಿದ್ದಾರೆ ಅಂದ್ರೆ ವಸು ರುದ್ರ ಆದಿತ್ಯರು ಮರುತುಗಳು ಕೊಟ್ಟುಬಿಟ್ಟು ಆಮೇಲೆ ಅಶ್ವಿನಿ ಬರುತ್ತೆ ಇಲ್ಲಿ. ಇಲ್ಲಿ ಬರುತ್ತೆ ಅಶ್ವಿನಿಯನ್ನು ಕೊಟ್ಟಿದ್ದಾರೆ ಇಲ್ಲಿ, ಅಶ್ವಿನಿ ಒಂದು ಕೊಟ್ಟಿದ್ದಾರೆ. ಅಶ್ವಿನಿಯನ್ನ ಇಲ್ಲಿನೂ ಕಾಮನ್ ಆಗಿ ಇಟ್ಕೊಂಡ್ಬಿಟ್ಟು. ಸೊ ಉಳಿದ 10 ಬರೋವಾಗ ಕಾಮ, ಬೃಹಸ್ಪತಿ, ಮನು, ದಕ್ಷ, ಅನಿರುದ್ಧ ಹೇಳಕ್ ಮರ್ತದೆ, ಅನಿರುದ್ಧ ಹಾಕೋಬೇಕು ಬಿಕಾಸ್ 10th ಕಕ್ಷದಲ್ಲಿ ಅನಿರುದ್ಧ ಬಂದಿದ್ದಾನೆ. ಸೊ ಅನಿರುದ್ಧನನ್ನ ಇಟ್ಕೋಬೇಕು. ಸೊ ಚಂದ್ರ ಯಾಕೆ ಇಲ್ಲ ಅಂದ್ರೆ ಚಂದ್ರನನ್ನ ಮಿಸ್ ಮಾಡಿದ್ದಾರೆ ಅಂಬೋದಕ್ಕೆ ಇನ್ನೊಂದು ಆನ್ಸರ್ ಬರುತ್ತೆ, ಇದು ಮುಗಿಸ್ಬಿಟ್ಟು ಬರ್ತೀನಿ. ಕಾಮ, ಬೃಹಸ್ಪತಿ, ಮನು, ದಕ್ಷ, ಅನಿರುದ್ಧ, ಯಮ, ಭೃಗು, ವಿನಾಯಕ, ನಿವೃತ್ತಿ, ಕುಬೇರ ಅಂತ ಕೊಟ್ಟಿದ್ದಾರೆ. ಈ 10 ಕೊಟ್ಟಿದ್ದಾರೆ. ಇಲ್ಲಿ ಮಿಸ್ಸಿಂಗ್ ನಮ್ಗೆ ಗ್ಲೇರಿಂಗ್ ಆಗಿ ಏನ್ ಮಿಸ್ ಆಗಿತ್ತು ಅಂದ್ರೆ ಚಂದ್ರ ಎಲ್ಲಿ ಕಾಣ ಅಂತ. ಚಂದ್ರ ಎಲ್ಲಿ ಕಾಣ ಅಂದ್ರೆ ಒಂದು ರೀಸನ್ ಇಸ್ ಅನಿರುದ್ಧ ಅಂಬೋನು, ಅನಿರುದ್ಧ ಅಂಬೋ ದೇವತೆ, ಅನ್ನಾಭಿಮಾನಿ ಅನಿರುದ್ಧ.
ಅವನು ಇರೋದು ಎಲ್ಲಿ ಅಂದ್ರೆ ಚಂದ್ರನಲ್ಲೇ ಇರ್ತಾನಂತೆ. ಯಾವತ್ತು ಅವನು ಇರೋ ಜಾಗ ಏನು ಅಂದ್ರೆ ಚಂದ್ರನಲ್ಲೇ ಇರ್ತಾನಂತೆ. ಸೊ ಅದಕ್ಕೆ ಅನಿರುದ್ಧನಿಗೆ ಆ ಉಪನಿಷದ್ದುಗಳಲ್ಲಿ ಕೆಲವು ಕಡೆ ಚಂದ್ರ ಅಂತ ಅವನನ್ನ ಕರೀತಾರೆ ಅನಿರುದ್ಧನನ್ನ. ಸೊ ಹೀಗೆ ಇದಲ್ಲಿ ಸೊ ವಿ ಕ್ಯಾನ್ ಕೀಪ್ ಚಂದ್ರ ಅದೇ. ಸೊ ಅಥವಾ ಯಮನನ್ನ ಹೇಳುವಾಗ ಆ ಕಕ್ಷೆಯಲ್ಲಿ ಬರುವಂತ ಚಂದ್ರನನ್ನು ತಗೋಬಹುದು ನಾವು. ಸೊ ಹೀಗೆ ಈ 10 ದೇವತೆಗಳನ್ನ ಇದನ್ನ ಅವರು 10 ಅಂತ ಪಟ್ಟಿ ಮಾಡಿ ಕೊಟ್ಟಿದ್ದಾರೆ. ಸೊ ಹೀಗೆ 10 ಅಂತ ಬಂದ್ರೆ ಇವಾಗ ಏನಾಯ್ತು ನಿಮ್ಗೆ, ಎಲ್ಲವೂ ಟಾಪ್ ದೇವತೆಗಳು ಎಲ್ಲವೂ ನಿಮ್ಗೆ ಅಪ್ ಟು 18th ಕಕ್ಷೆಯಲ್ಲಿ ಇರೋ ದೇವತೆಗಳು ಕಂಪ್ಲೀಟ್ ಆಗಿ ಬಂದ. ಇವರೇ ನಮ್ಗೆ ಮುಖ್ಯವಾದ ತತ್ವಾಭಿಮಾನಿ ದೇವತೆಗಳು, ಇವರೇ ಎಲ್ಲಾ ಕಡೆನು ಈ ಬ್ರಹ್ಮಾಂಡದಲ್ಲಿ ಎಲ್ಲಾ ಕಡೆನೆ ಇದ್ದು ನಿಯಮನ ಮಾಡುವವರು ಇವರೇ ಇದ್ದಾರೆ. ಸೊ ಆದ ಕಾರಣದಿಂದ ಹೀಗೆ ಒಂದು 90 ಇವರು ತಕೊಂಡು ವಿಸ್ತಾರವಾಗ. ಸೊ ಆಕ್ಚುಲಿ ದೇರ್ ಇಸ್ ನೋ ಡಿಫರೆನ್ಸ್, ಏನೋ ಬಂದಿಲ್ಲ ಇದಕ್ಕೆ. ಇದು ಇಷ್ಟು ಕೇಳಿದ ಮೇಲೆ ಸೊ ವಿ ಗಾಟ್ ದ ಟ್ಯಾಲಿ. ಮುಖ್ಯವಾಗಿ ಇವರುಗಳು ಈ ದೇವತೆಗಳು ಮುಖ್ಯವಾಗಿ ಈ 90 ದೇವತೆಗಳು ಈ 4 ಮೂಲಕ ಪ್ರಸಿದ್ಧವಾದ 4 ಹೇಳಿದ್ದಾರೆ. ಅದು ಅಲ್ಲಿನೂ ಕಾಮನ್ ಇಲ್ಲಿನೂ ಕಾಮನ್ ಬಂದಿದೆ. ಪ್ರಸಿದ್ಧ ದೇವತೆಗಳು ಇಲ್ಲಿ ಹೇಳಿದ್ದಾರೆ, ಬ್ರಹ್ಮ, ಸಮೀರ, ಖಗಪ, ಸಮೀರ, ಖಗಪ, ಫಣೀಂದ್ರ ಅಂತ ಕೊಟ್ಟಿದ್ದಾರೆ. ಇವರು ಈ ದೇವತೆಗಳ ಮೂಲಕವಾಗಿ ಎಲ್ಲವೂ ಮಾಡ್ತಾರೆ. ನಾವು ನೋಡಿದ್ರೆ ಈ ಸೃಷ್ಟಿ ಇದು ಮಾಡುವಾಗಲೂ ಬ್ರಹ್ಮಾಂಡಕ್ಕೆ ಹೊರಗೆ ಸೃಷ್ಟಿನ ಹೀಗೆ ಕ್ರಮ ಬರುತ್ತೆ. ಸೊ ಅದಕ್ಕೆ ಬೇಸಿಕಲಿ ಇಲ್ಲಿ ತಿಳ್ಕೋಬೇಕಾದ ವಿಷಯ ಏನು ಅಂದ್ರೆ, ಆ ಸೂತ್ರ ಭಾಷೆಯಲ್ಲಿ ಕೊಟ್ಟಿರುವಂತ ಈ ಒಂದು ಆ ಸೃಷ್ಟಿ ಮುಂತಾದ ಕಾರ್ಯಗಳನ್ನ ದೇವರು ಹೇಗೆ ಮಾಡ್ತಾ ಇದ್ದಾನೆ, ಯಾರ ಮೂಲಕ ಮಾಡ್ತಾ ಇದ್ದಾನದ ಇದು ಒಂದು ಸೆಂಟರ್ ಆಗಿ ನೀವು ಇಟ್ಟುಕೊಂಡ್ರೆ ಇದನ್ನೇ ಇವಾಗ ವಿತ್ ದಿಸ್ ಥಾಟ್ ಯು ಗೋ ಬ್ಯಾಕ್ ಟು ಯುವರ್ ವ್ಯಾಪ್ತಿ ಸಂಧಿಯನ್ನ ಬಂದೇ ಬರ್ತದೆ. ಇಟ್ಸ್ ಆಬ್ವಿಯಸ್, ವ್ಯಾಪ್ತಿ ಸಂಧಿಯಲ್ಲಿ ಇಟ್ಕೊಳ್ಳೋದು ಕಷ್ಟವೇ ಇಲ್ಲ. ವ್ಯಾಪ್ತಿ ಸಂಧಿಯಲ್ಲಿ ಇಟ್ಟುಕೊಳ್ಳೋದು ಒಂದು, ಆಮೇಲೆ ನೆಕ್ಸ್ಟ್ ಬರುವಂತ ಭೋಜನ ರಸ ವಿಭಾಗ ಸಂಧಿಯಲ್ಲಿ ಮಾಡಿದಾಗಲೂ ಸೇಮ್ ಥಿಂಗ್ ನಿಮ್ಗೆ ಬರುತ್ತೆ. ಭೋಜನ ರಸ ವಿಭಾಗ ಸಂಧಿಯಲ್ಲಿ ಇನ್ನೂ ಡೆಪ್ತ್ ಅದ, ಅಲ್ಲಿ ಭೋಜನ ರಸ ಸಂಧಿಯಲ್ಲಿ ಇನ್ನೂ ಡೆಪ್ತ್ ಹೋಗಬಹುದು. ಹೇಗೆ ಅಂದ್ರೆ ಇವರ ಮೂಲಕವೇ ಉಣಿಸ್ತಾನ ಅಂತ ಆ ರಸಗಳು ಬಂತ ಲಕ್ಷ್ಮೀರನವನೀಟದಲ್ಲಿ ಅದು ಬಂದಾಗ ಇವರ ಮೂಲಕವೇ ಹೇಗೆ ಅವನು ರಸಗಳನ್ನ ಈ ಒಂದು ಕ್ರಮದಿಂದಲೇ ಉಣಿಸ್ತಾನ, ಉಣಿಸುವಂತ ಕ್ರಮ ಮಾಡಿಸುವಂತ ಕರ್ಮ ಅಂತ ಅದು ಉಣಿಸ್ತಾನ ಅಂದ್ರೆ ಅಲ್ಲಿ ನಾವು ಊಟ ಮಾಡೋದು ಅಂತ ಸುಲಭವಾದ ಅರ್ಥ ಅಲ್ಲ. ಅಲ್ಲಿ ಉಣಿಸೋದು ಅಂದ್ರೆ ನಮ್ಮ ಕರ್ಮ ಫಲವನ್ನ ನಮಗೆ ಉಣಿಸ್ತಾನ, ಕರ್ಮದ ಫಲವನ್ನ ಅದನ್ನ ಉಣಿಸಿ ಆ ಕಾರ್ಯಗಳನ್ನ ನಡೆಸ್ತಾನವನು, ಅದು ಹೇಗೆ ಅಂತ ಬರುತ್ತೆ. ಸೊ ಈ ದೇವತೆಗಳನ್ನ ಇಟ್ಕೊಳ್ಳೋದು. ದೆನ್ ನಮಗೆ ಜಮಖಂಡಿ ಆಚಾರ್ಯರವರು ವ್ಯಾಖ್ಯಾನ ಮಾಡುವಾಗ ಅವರು ಐ ಮೀನ್ ಪಂಚರತ್ನ ಪ್ರಕಾಶಿಕೆಯಲ್ಲಿ ಇಂಟ್ರಡಕ್ಷನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇದು ಜೊತೆಯಲ್ಲಿ ನೀವು ಇವಾಗ 19th ವರ್ಸ್ ಅನ್ನು ಯು ಹ್ಯಾವ್ ಟು ರಿವಿಸಿಟ್, ಯು ಹ್ಯಾವ್ ಟು ಸಿ ದ ಕನೆಕ್ಷನ್ ಅಂತ ಹೇಳ್ತಾರೆ. ಏನಿದು ಕನೆಕ್ಷನ್ ಅಂದ್ರೆ ಅವ್ರು ಎಲ್ಲಿ ಕೊಂಡು ಅವರು ಹೌ ಸೀಯಿಂಗ್ ದ ಪದ್ಯ ಇಸ್ ಸೃಷ್ಟಿ ಮಾಡಿದ ದೇವರು ಬ್ರಹ್ಮಾಂಡವನ್ನ. ಇವಾಗ ಇಲ್ಲಿ ಹೇಳೋದು ಬೇಸಿಕಲಿ ಬ್ರಹ್ಮಾಂಡ ಪಿಂಡಾಂಡ ಒಂದು ಈ ಕರೆಸ್ಪಾಂಡ್ ಆಗತ್ತೆ ಅಂತ ಹೇಳ್ತಾರೆ. ಹೌ ಹೇಗೆ ಅಂತ ಬರುವಾಗ ಈ ಬ್ರಹ್ಮಾಂಡವನ್ನ ದೇವರು ಸೃಷ್ಟಿ ಮಾಡಿ ಪ್ರವೇಶ ಮಾಡಿ ಈ ಬ್ರಹ್ಮಾಂಡ ಎಸ್ಪೆಷಲಿ ನಮ್ಗೆ ಸಂಬಂಧಪಟ್ಟದ್ದು, ನಮಗೆ ಸಂಬಂಧ ಆಗಬೇಕು ಅಂದ್ರೆ ಈ ಭೂಮಿಯಲ್ಲಿ ನಮ್ಗೆ ಸಂಬಂಧ ಆಗಬೇಕು ಅಂದ್ರೆ ಆ ಭೂಮಿ ಇರ್ಲಕ್ಕೆ ಆ ಒಂದು ನಮ್ಗೆ ಕೊಡ್ಲಕ್ಕೆ ಸೂರ್ಯನ ಮೂಲಕವಾಗ ಅದಕ್ಕೆ ಸೂರ್ಯ ಉದಯ ಸೂರ್ಯನ ಮೂಲಕವಾಗ ಆ ಒಂದು ಬ್ರಹ್ಮಾಂಡ ಸೃಷ್ಟಿ ಮಾಡಿ ಅದು ಅಪ್ಪರ್ ಅಂಡ್ ಲೋವರ್ ಅಂತ ಆಗತ್ತಂತ ಅದನಿಂದ ಚಾಂದೋಗ್ಯದಲ್ಲೇ ಬರುತ್ತೆ. ಅದನಿಂದ ಸೂರ್ಯನ ಮೂಲಕವಾಗ ಆ ಕಾಲ ಭೂಮಿಯಲ್ಲಿ ಸೃಷ್ಟಿ ಮುಂತಾದ ಆಗಿ ಆ ಜೀವರಾಶಿ ನಮ್ಮಂತವರು ಸಾಧನೆ ಎಲ್ಲ ಮಾಡಬೇಕಂದ್ರೆ ಅಲ್ಲಿ ಸೂರ್ಯ ವಸ್ತು ಬರಬೇಕು. ಸೂರ್ಯನಿಂದ ಶುರು ಆಗತ್ತೆ ಎಲ್ಲ ಜೀವರಾಶಿಗಳು ಎಲ್ಲವೂ ಶುರು ಆಗತ್ತೆ. ಸೊ ಸೂರ್ಯನಲ್ಲಿ ಇದ್ದು ಆ ಕಾಲ ಸೂರ್ಯ ಇಸ್ ಇಂಡಿಕೇಟಿವ್ ಆಫ್ ಕಾಲ ದಟ್ಸ್ ಆ ಒಂದು ಕಾಲ ತಗೊಂಡ ದಟ್ ಇಸ್ ಇಂಡಿಕೇಟೆಡ್ ಬೈ ದ ಸೂರ್ಯ. ಸೂರ್ಯನಲ್ಲಿ ಅವನು ಕಾಣಿಸಿಕೊಟ್ಟಂತ ಸೂರ್ಯನಾರಾಯಣನಾಗಿ ಅದು ನಾವು ನೋಡಿದ್ದೀವಿ. ಹಾಗೆ ಇದು ಎಲ್ಲವೂ ನಾವು ಕನೆಕ್ಟ್ ಮಾಡಿ ನೋಡಬೇಕು. ಸೂರ್ಯನಲ್ಲಿ ಬಂದಾಗ ಚತುರ್ಮುಖ ಅದನ್ನ ವಿಶೇಷವಾಗಿ ಅಶ್ವಮೇಧ ಯಾಗ ಅಂತ ಅವನು ಮಾಡಿದ ಕಾರಣದಿಂದ ಅವನು ಸೂರ್ಯನಲ್ಲಿ ಕೂತು ಬಿಟ್ಟಿದ್ದಾನೆ. ಇಲ್ಲಿ ಮಾಡುವಂತ ಯಾಗದಲ್ಲಿನೂ ಕೂತಿದ್ದಾನೆ, ಅವನೇ ಸೂರ್ಯ. ಹೇಗೆ ಅದು ಕನೆಕ್ಷನ್ ಅಂದ್ರೆ ಸೂರ್ಯನ ತುಣುಕು ಸೂರ್ಯನ ಅಂಶವೇ ಅಗ್ನಿ ಅಂತ ಹೇಳ್ತಾರೆ. ಅಗ್ನಿ ರೂಪದಿಂದ ಭೂಮಿಯಲ್ಲಿ ಇದ್ದಾನೆ ಅವನೇ ಸೂರ್ಯನ ಒಂದು ತುಣುಕೆ ಅಲ್ಲಿ ಅಗ್ನಿ ರೂಪವಾಗಿದೆ ಅಂತ ಹೇಳ್ತಾರೆ. ಸೊ ಸೂರ್ಯನಲ್ಲಿ ಕೂತು ಚತುರ್ಮುಖ ಆ ನರಸಿಂಹ ದೇವರನ್ನ ಪ್ರಾರ್ಥನೆ ಮಾಡಿದ್ದ, ಆದ ಕಾರಣದಿಂದ ಅವನು ಮೃತ್ಯುವನ್ನ ದಾಟಿದ ಅಂತ ಅಲ್ಲಿ ಬರುತ್ತೆ. ಸೊ ಆ ಸೂರ್ಯ ಇದ್ದಾನೆ, ಸೂರ್ಯನಲ್ಲಿ ನರಸಿಂಹದೇವರು ಇದ್ದಾರೆ, ನರಸಿಂಹದೇವರನ್ನ ಪ್ರಾರ್ಥನೆ ಮಾಡುತ್ತಾ ಚತುರ್ಮುಖ ಇದ್ದಾನೆ, ಚತುರ್ಮುಖ ಅಲ್ಲಿ ಇದ್ದಾನೆ ಅಂತ ಎಲ್ಲ ಸೂರ್ಯ ದೇವರು ಮುಂತಾದ ಎಲ್ಲ ಕಾಲ ನಿಯಮ ಎಲ್ಲ ಅದಕ್ಕೆ ಸಂವತ್ಸರ ಇಂಡಿಕೇಟರ್ ಅಂತಾರೆ, ಆ ಎಲ್ಲರೂ ಹೋಗಿ ಅಲ್ಲಿ ಕೂತಿದ್ದಾರೆ ಅಂತ. ಸೊ ಅದು ಎಲ್ಲವೂ ನಿಯಮನ ಆದ ಮೇಲೆ ನಮಗೆ ಬರಬೇಕು. ನಮಗೆ ಹೇಗೆ ಸಂಬಂಧ ಬರುತ್ತೆ, ಈ ದೇಹವನ್ನ ಸೃಷ್ಟಿ ಮಾಡಿ ಈ ದೇಹದಲ್ಲಿ ಆ ಸೂರ್ಯನ ಕಿರಣಕ್ಕೆನೂ ನಮಗೇನೋ ಸಂಬಂಧ ಮಾಡಿದ್ದಾರೆ. ಅದು ಹಾಗೆ ಅಂದ್ರೆ ನಮ್ಮ ನಾಡಿದ್ವಾರ ಅಂತ ಹೇಳ್ತಾರೆ, ನಮ್ಮ ನಾಡಿಗಳಿಗೇನು ಅದಕ್ಕೇನು ಸಂಬಂಧವನ್ನು ಹೇಳಿ ಇದನ್ನೇ ನಮ್ಗೆ ಆರನೇ ಸಂಧಿಯಲ್ಲಿ ಮೊಟ್ಟ ಮೊದಲಿಗೆ ಹೇಳುವಾಗ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಸೂರ್ಯನ ಕಿರಣಗಳು ಅಂತ ಸಂಕಷ್ಟ ಒಡೆಯರು ಬಿಟ್ಟಿದ್ದಾರೆ ಅದನ್ನ. ಸೂರ್ಯನ ಕಿರಣಗಳಿಗೇನು ಒಂದೊಂದು ದಿಕ್ಕಿನಿಂದಲೂ ಸೂರ್ಯ ಕಿರಣ, ಅದಕ್ಕೆ ಸೂರ್ಯ ಕಿರಣ ಹೇಳುವಾಗ ಸೂರ್ಯ ಕಿರಣ ಅಂತ ಬರುವಾಗ ಸೂರ್ಯ ಅಂತ ಬಂದಾಗಲೇ ಅಲ್ಲಿ ಅಲ್ಲಿ ಚಾಂದೋಗ್ಯದಲ್ಲಿ ಹೇಳಿದ ಮಧುವಿದ್ಯೆಯನ್ನು ಚಿಂತನೆ ಮಾಡುವುದು ಅಂತ. ಅಂದ್ರೆ ಸೂರ್ಯ ಅಂದ್ರೆ ಒಂದೊಂದು ದಿಕ್ಕಿನಲ್ಲಿ ಭಗವಂತ ಸೂರ್ಯನಲ್ಲಿರುವಂತಹ ಸೂರ್ಯನಾರಾಯಣ ಈ ಅಂಶದಿಂದ ಕೂಡಿದವನಾಗಿದ್ದಾನೆ. ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸ ಈನಾಗು ಚತುರ್ಭಿ ಸಾಕಂ ಅಂತ ಹೇಳುವಾಗ ಚತುರಾತ್ಮ ಇಲ್ಲಿ ಚತುರ್ ನಾಲ್ಕು ದಿಕ್ಕಿನಿಂದ ನಾಲ್ಕು ಚತುರೂಪದಿಂದ ಅವನಿದ್ದಾನೆ. ಅವನನ್ನ ತಿಳ್ಕೊಳ್ಳಕ್ಕೆ ಈ ಒಂದು 90 ದೇವತೆಗಳು ಅಲ್ಲಿನೂ ಹಾಗೆ ಬರುತ್ತೆ ನೋಡಿ. ಅಲ್ಲಿನೂ ನಿಮ್ಗೆ ವಸು ರುದ್ರ ಆದಿತ್ಯ ಅಥರ್ವ ಅಂಗಿರಸ ಸೋಮ ಪರ್ವ ಅಥರ್ವ ಅಂಗಿರಸ ಆಮೇಲೆ ಸೆಂಟರ್ಲಿ ಈ ಪ್ರಸಿದ್ಧವಾದ ಸಾಧ್ಯ ದೇವತೆಗಳು ಅಂತ ಈ ನಾಲ್ಕು. ಸೊ ಅದೇ ಟೋಟಲಿ ನಿಮ್ಗೆ ಹಾಗೆ ಬರುತ್ತೆ. ಅಲ್ಲಿ ಬೇರೆ ಮುಖದಿಂದಲೂ 90 ಈ ದೇವತೆಗಳನ್ನ ನಾವು ಇಟ್ಕೊಂಡಿವಿ. ಸೊ ಹೀಗೆ ವಸುರುದ್ರ ಆದಿತ್ಯ ಅಥರ್ವ ಅದು ಹೇಳುವಾಗ ವಸುರುದ್ರ ಆದಿತ್ಯ ಹೇಳುವಾಗ ನಾವು ನೋಡ್ತಾ ಬಂದೀವಿ ಅದೊಂದು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ಅಂಗೀರಸ ವೇದ ಆಮೇಲೆ ಮೂಲವೇದ ಅಂತ ಹೀಗಿಟ್ಟುಕೊಂಡು ಇಲ್ಲಿ ಇರುವಂತ ಆ ದುಂಬಿಗಳಂತೆ ಈ ದೇವತೆಗಳಿದ್ದು ದೇವರನ್ನ ಉಪಾಸನೆ ಮಾಡಿ ಒಂದೊಂದು ರೂಪವನ್ನಾಗೆ ನೋಡಿ ಅದನ್ನೇ ಮಧು ಅಂತ ಅವರು ಸೇವೆ ಮಾಡಿದ್ದು ಅಂತ. ಇದೇ ದೇವತೆಗಳು ಈ ಸೂರ್ಯನ ಕಿರಣ ಮೂಲಕವಾಗ ನಮ್ಮ ದೇಹದಲ್ಲಿನೂ ಬಂದರು. ಇದೇ ಐದು ನಾಲ್ಕು ಡೈರೆಕ್ಷನ್ ಸೆಂಟರ್ ಒಂದು ಐದು, ಈ ಐದಿಂದ ಸಹಿತವಾಗಿ ಈ ದೇಹದಲ್ಲಿನೂ ಪ್ರವೇಶ ಮಾಡ್ತಾರೆ. ಸೊ ನಮ್ಮಲ್ಲಿ ಇರುವಂತ ನಮ್ಮ ಚಕ್ರಾಬ್ಜ ಮಂಡಲದಲ್ಲಿ ಒಳಗೆ ಇರುವಂತ ಈ ಸೂರ್ಯ ಮಂಡಲ ಆ ಸೂರ್ಯನಿಗಿನ್ನೂ ಅಲ್ಲಿಂದ ಬರೋ ಕಿರಣಗಳೆಂದು ಅಲ್ಲಿ ಸಂಬಂಧ ಅಲ್ಲಿ ಇರುವಂತಹ ದೇವತೆಗಳು ಇಲ್ಲಿ ಬರ್ತಾರೆ. ಇಲ್ಲಿಂದ ನಾವು ಮಾಡಿದದೆಲ್ಲ ತೆಗೆದುಕೊಂಡು ಅಲ್ಲಿ ಹೋಗಿ ಅವನಿಗೆ ಅರ್ಪಣೆ ಮಾಡ್ತಾರೆ. ಸೊ ಹೀಗೆ ಆಗ್ತಾ ಇರತ್ತೆ. ಸೊ ಇದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಈ ಸೂರ್ಯನ ಕಿರಣಗಳು 200 ರೇಸ್ ಆಗಿ ಅದು ಬರುತ್ತೆ. ಅದೇ ಸಹಸ್ರ ಸೂರ್ಯ ಕಿರಣಗಳ ಸಹಸ್ರ ಅಂತ ಅದನ್ನು ಹೇಳಿ ಮತ್ತು ಇದಕ್ಕೆ ಕರೆಸ್ಪಾಂಡಿಂಗ್ ಆಗಲೇ ಪಂಚಾಗ್ನಿಯನ್ನು ಕನೆಕ್ಟ್ ಮಾಡಿ ಏನು ಆಹ್ವನೀಯ ಅದು ಹೇಳ್ತಾರೆ ಆಹ್ವನೀಯ ಗಾರ್ಹಪತ್ಯ ದಕ್ಷಿಣಾಗ್ನಿ ಸಭ್ಯ ಅವಸಭ್ಯ ಅಂತ ಈ ಐದು ಅಗ್ನಿಗಳು ಇದಕ್ಕೆ ಕರೆಸ್ಪಾಂಡ್ ಆಗಿದೆ. ಈ ರೂಪದಿಂದಲೇ ಇದೆ. ಸೊ ದಿಸ್ ಇಸ್ ಹೌ ಇಟ್ ಇಸ್ ಕನೆಕ್ಟೆಡ್ ಸೂರ್ಯನಿಗೇನೆ ಇಲ್ಲಿಗೆ ಸಂಬಂಧ. ದಿಸ್ ಇಸ್ ಹೌ ಇಟ್ ಗೆಟ್ಸ್ ಇನ್ ಟು ದ ಬಾಡಿ. ಈ ಬಾಡಿಯಲ್ಲಿ ಇದ್ದುಕೊಂಡು ಈ ತಿರುಗಾ ಅಲ್ಲಿಂದ ಬಂದ ಈ ದೇವತೆಗಳು ಇಲ್ಲಿಂದ ಈ ಕೆಲಸಗಳೆಲ್ಲ ಮಾಡುತ್ತಾರೆ ಅಂತ ಈ ಕನೆಕ್ಷನ್ ಅನ್ನ ಕೊಟ್ಟಿದ್ದಾರೆ. ಅದು ಹೇಗೆ ಬರುತ್ತೆ? ಸೊ ಇಲ್ಲಿ ಬಂದ ಮೇಲೆ ಇಲ್ಲಿ ನಾಡಿದ್ವಾರ ಈ ನಾಡಿಗಳ ದ್ವಾರ ಇಲ್ಲಿ ಬಂದ ಮೇಲೆ ನಮ್ಮ ಸೂರ್ಯನೆಲ್ಲ ಅದು ಕನೆಕ್ಷನ್ ಇಂದ ಇಲ್ಲಿ ಬಂದ ಮೇಲೆ ಇಲ್ಲಿ ನಮ್ಮಲ್ಲಿ ಇರುವಂತದಕ್ಕೆ 12 ಇಂದ್ರಿಯಗಳು 12 ಇದಾಗಿ ಹೊರಟು ಈ ನಾಡಿಗಳಲ್ಲಿ ಇದ್ದು ದೇವರು ಕೆಲಸಗಳು ಮಾಡ್ತಾನೆ. ನಾಡಿಗಳಲ್ಲಿ 3 ನಾಡಿಗಳು 5 ನಾಡಿಗಳು 12 ಹೀಗೆ 101 ಸೊ ಹೀಗೆ ಎಷ್ಟೆಷ್ಟು ನಮ್ಗೆ ಆಗತ್ತೋ ಅಷ್ಟೆಷ್ಟು ನಾವು ತಕ್ಕೊಳ್ತೀವಿ. ಸೊ ಈ ಕನೆಕ್ಷನ್ ಅನ್ನ ಅವ್ರು ತರ್ತಾ ಇದ್ದಾರೆ. ಚತುರಾತ್ಮ ನಿಯಾಮಿಸುವ ಬ್ರಹ್ಮ. ಸೊ ಬೇಸಿಕಲಿ ಇದನ್ನ ದೇವರದ್ದು ಈ ಇದನ್ನ ನಾವು ತಿಳ್ಕೋಬೇಕು ಅಂತ ಇಲ್ಲಿ ಹೇಳ್ತಾರೆ. ದಟ್ ಈಸ್ ಕನೆಕ್ಷನ್ ಇರ್ತೀನಿ. ಇದು ಇನ್ನೊಂದು ಮುಖವು ಇದಕ್ಕೆ ಯು ಕ್ಯಾನ್ ಸೀ ಇಟ್. ಒಂದು ನೀವು ಏನೇನೆಲ್ಲ ಇವಾಗ ಕಲ್ತಿದ್ದೀರೋ ಯು ಕ್ಯಾನ್ ಜಸ್ಟ್ ಬ್ರಿಂಗ್ ಎವ್ರಿಥಿಂಗ್ ಇನ್ ಟು ಇನ್ನು ಏನು ಏನು ಉಳಿದದ್ದು ಯಾವ್ದಿದೆ ಇಲ್ಲಿ ಅಂದ್ರೆ ಇನ್ನೊಂದು ಕಾಲ ನಿಯಾಮಕವೇ ಇದೆ. ಈ ಸೂರ್ಯ ಅಂತ ಬಂದ ಮೇಲೆ ಅವನು ಒಂದೊಂದು ಕಾಲವನ್ನು ನಿಯಮನ ಮಾಡಬೇಕು. ಇಲ್ಲಿ ಇದ್ದುಕೊಂಡು ಅವನು ಮಾಡುವಂತ ಕಾಲ ನಿಯಾಮಕ ಹೇಳುವಾಗ ಅಲ್ಲೇ ಬರುತ್ತೆ. ಅಲ್ಲಿ ಮಧುವಿದ್ಯೆಯಲ್ಲೇ ಹೇಳುವಾಗ ಹೇಳ್ತಾರೆ ವಸುಕಾಲ ಅಂತ. ವಸುಕಾಲ ಆಗಿರುತ್ತೆ ವಸುಕಾಲ ಅಂತ ಹೇಳುವಾಗ ಅಂತ ಹೇಳ್ತಾರೆ. ಇದು ಬೇಸಿಕಲಿ ಮ್ಯಾಥಮೆಟಿಕಲ್ ಆಗಿ ಹೋಗುತ್ತೆ. ವಸುಕಾಲ ಅಂಬೋದು ಯಾಕೆ ತಗೊಳ್ತಾರೆ ಅಂದ್ರೆ 180 ಡಿಗ್ರೀಸ್ ಅಂತ ತಗೊಳ್ತಾರೆ. ವಸುಕಾಲಕ್ಕೆ 180 ಡಿಗ್ರೀಸ್ ಅಂತ ತಗೊಂಡು ಆ ವಸುಕಾಲ ಅಂಬೋದು 12 ಅವರ್ಸ್ ಅಂತ ಮಾಡ್ಕೊಳ್ತಾರೆ. ಅಪ್ರಾಕ್ಸಿಮೇಟ್ಲಿ ರಫ್ಲಿ ನೀವು ಘಟಪ ಕಾಲ ಅಂತ ಅರುಣೋದಯ ಕಾಲ ಅಂತ ಕೊಡ್ತಾರೆ. ಅರುಣೋದಯ ಕಾಲ ಅಂದ್ರೆ ರಫ್ಲಿ ಯು ಮೇಕ್ ಇಟ್ ಅರೌಂಡ್ 515 ಅಂತ ತಗೊಳ್ಳಿ, 515 512 ಹಾಗೆ ತಗೊಳ್ಳಿ. ಹಾಗೆ ತಗೊಂಡು ಈವ್ನಿಂಗ್ ಅರೌಂಡ್ ಸೇಮ್ ಟೈಮ್ ಒಂದು 12 hours ಅಂತ ಹಾಕೊಳ್ಳಿ, 530 ಆರ್ ಮುಂದೆ ಹಿಂದೆ ಡಿಪೆಂಡಿಂಗ್ ಆನ್ ದ ಲೊಕೇಶನ್ ಅಂಡ್ ಎವ್ರಿಥಿಂಗ್ ಇಟ್ ವೇರೀಸ್. ಸೊ ಆ ಕಾಲ ಸೂರ್ಯೋದಯಕ್ಕೆ ಸ್ವಲ್ಪ ಮುಂಚೆ ಅರುಣೋದಯ ಅಂತ ಹೇಳ್ತಾರೆ, ಅರುಣೋದಯ ಸೂರ್ಯ ಅಸ್ತಮನ ಆದ ಮೇಲೆ ಸ್ವಲ್ಪ ಹೊತ್ತು ಅದರಲ್ಲಿ ಸ್ವಲ್ಪ ತಗೊಳ್ಳೋದು. ಈ 12 ಇದು ವಸುಕಾಲ ಅಂತ ಹೇಳ್ತಾರೆ, ಈ ವಸುದೇವತೆಗಳು ಇದನ್ನ ನಿಯಮನ ಮಾಡ್ತಾರೆ ಅಂತ ಇದನ್ನ ಹೇಳ್ತಾರೆ. ಆಮೇಲೆ ಅದರಲ್ಲಿ ಕರೆಕ್ಟ್ ಆಗಿ ಹಾಫ್ ಬರಬೇಕು, 180 180 degrees ಹಾಫ್ ಬಂದ್ರೆ 90 degrees ಅಂಡ್ ಸಮ್ ಫ್ರಾಕ್ಷನ್ಸ್ ಇರುತ್ತೆ. ಅದನ್ನ ತಗೊಂಡು ಅದು ಏನು ಮಾಡ್ತಾರೆ ಅಂದ್ರೆ ಅದರಲ್ಲಿ ಹಾಫ್ ಮಾಡೋದು, 12 ರಫ್ಲಿ ಹಾಫ್ 6 hours ಅಂತ ತಗೊಂಡು ಇಲ್ಲಿ 6 to 12 ಸೊ ಹಾಗೆ ಮಾಡೋದು, ಅದು ರುದ್ರಕಾಲ ಅಂತ ತಕೊಂಡು ಆಮೇಲೆ ಅದರಲ್ಲಿ ಅರ್ಧ ಹಾಫ್ 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 ಹೋಗ್ತಾ ಹೋಗ್ಬೇಕು. ಸೊ 90 degrees ಅಂತ ತಗೊಂಡ ಇಫ್ ಇಟ್ ಆರ್ ಟೇಕಿಂಗ್ 90 degrees ಆರ್ ದ ಟೈಮ್, ಇಫ್ ಯು ಟೇಕ್ 180 degrees ಅಂತ ತಗೊಂಡ ಮೇಕ್ ಇಟ್ 12 hours, ಇಫ್ ಯು ಅದರಲ್ಲಿ ಹಾಫ್ ಅಂದ್ರೆ 180 ಇಲ್ಲಿ 90 ಆರ್ ಅವರ್ಸ್ ತಗೊಂಡ 12 hours, ದಟ್ ಈಸ್ ನಾಟ್ ಈಸಿಯರ್ ಫಾರ್ ಅಸ್. 12 hours ಅಂತ ತಗೊಂಡ್ರೆ ಅದರಲ್ಲಿ ಹಾಫ್ 6 hours, ಅದು ರುದ್ರಕಾಲ ಅಂತ. ಅದರಲ್ಲಿ ಹಾಫ್ ಅದು ಆದಿತ್ಯ, ಆದಿತ್ಯ ಕಾಲ ಅಂದ್ರೆ ಸೂರ್ಯ ಇರೋ ಕಾಲ ಅಂತ ಅರ್ಥ ಅಲ್ಲ, ಅಲ್ಲಿ ಆದಿತ್ಯ ಕಾಲ ಅಂದ್ರೆ ದೀಸ್ ಆದಿತ್ಯರು ದೇ ರೂಲ್ ಅಂತ ಅರ್ಥ. ಬೇಸಿಕಲಿ ಇಲ್ಲಿ ಆದಿತ್ಯ ಅಂತ ಬರುವಾಗ ವರುಣನನ್ನೇ ಹೇಳ್ತಾರೆ, ಆದಿತ್ಯ ಇರೋದಿಲ್ಲವೇ ನಮ್ಗೆ ಅಂತ ವರುಣನ ತಕೊಳ್ಳಿ ಅಂತ ಹೇಳ್ತಾರೆ. ಅಲ್ಲಿ ಸೂರ್ಯ ಬಿಕಾಸ್ ವಸುಕಾಲದಲ್ಲಿ ಡೇ ಟೈಮ್ ಬಂದ್ಬಿಡತ್ತೆ ವಸುಕಾಲದಲ್ಲಿ. ಸೊ ಇಲ್ಲಿ ಆದಿತ್ಯ ಅಂತ ತಕೊಳ್ಳೋ ಮೂಲಕ ರುದ್ರಕಾಲ ಆಯ್ತು, ಆದಿತ್ಯ ಅಂತ ತಕೊಳ್ಳೋವಾಗ ನಮ್ಗೆ ವರುಣನನ್ನ ಅಲ್ಲಿ ಇಟ್ಟುಕೊಳ್ಳೋದು. ಅದು ಬಂದು ನಮ್ಗೆ ರಫ್ಲಿ ಏನಾಯ್ತು ಏನಾಗತ್ತೆ ಅಂದ್ರೆ ನಮ್ಗೆ 3 AM ವರುಣಕಾಲ ಅಂತ ಆಗತ್ತೆ. ಸೊ ಅದಲ್ಲಿ ಹಾಫ್ ಮಾಡೋದು, ಅದಲ್ಲಿ ಹಾಫ್ ಮಾಡಿದ್ರೆ ಈ ಮರುತುಗಳ ಕಾಲ ಅಂತ ಹೇಳ್ತಾರೆ. ಮರುತುಗಳ ಕಾಲ ಬರೋದು ಯಾವ್ದು ಅಂದ್ರೆ ಅದು ಟೈಮ್ಲಿ ವಿಲ್ ಗೆಟ್ ಬಿಟ್ವೀನ್ ರಫ್ಲಿ ಬಿಟ್ವೀನ್ 3:00 to 4:00 ಅಂತ ಬೇಕಾದ್ರೆ ತಕೊಳ್ಳಿ. ಆವಾಗ ಬರೋವಾಗ ಅದಲ್ಲಿ ಹಾಫ್ 3 hours ಹಾಫ್ ಅಂದ್ರೆ 1.5 hours ಆಗುತ್ತೆ. ಸೊ 3 to 4:30 ಆಗ್ಬೇಕು. 4:30 ಆದ್ರೆ ಅಲ್ಲಿ ಬಂದು ತಣ್ಣಗ ಗಾಳಿ ಮರುತುಗಳ ಕಾಲ ಅಂತ ಆಗತ್ತೆ. ಸೊ ಅದು ಸೋಮಕಾಲ, ಮರುತು ಅಂತ ಇಲ್ಲಿ ಹೇಳುವಾಗ ಸೋಮವನ್ನ ತಕೊಳ್ತೀವಿ ನಾವು, ವಸು ರುದ್ರ ಆದಿತ್ಯ ತಕೊಂಡು ಅಲ್ಲಿ ಸೋಮನನ್ನ ಇಟ್ಕೊಳ್ಳಿ, ಆ ಸೋಮ ಕಾಲ ಅಂತ ಮೇನ್ ಆಗಿ ಅವನನ್ನ ಇಟ್ಟುಕೊಳ್ತೀವಿ ನಾವು. ಸೊ ಇದು 3 to 4:30 ಇದನ್ನ ಹಾಕ್ಬಿಟ್ಟು ಆಮೇಲೆ ಸಾಧ್ಯರು ಅಂತ, ಸಾಧ್ಯರು ಅಂದ್ರೆ ಸಿದ್ಧಿ ಪಡೆದ ದೇವತೆ ಗರುಡ ಶೇಷ, ಈ 4 ದೇವತೆಗಳನ್ನ ಇಟ್ಟು ಗರುಡ ಶೇಷ ವಾಯು ಚತುರ್ಮುಖವನ್ನ ಇಟ್ಟುಕೊಂಡು ಅದನ್ನೇ ಅದಕ್ಕೆ ನಾವು ಹೇಳ್ತೀವಿ ಅದನ್ನೇ ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ. ಬ್ರಾಹ್ಮಿ ಮುಹೂರ್ತ ಅಂದ್ರೆ ಬ್ರಹ್ಮದೇವರಿಂದ ವಿಶೇಷವಾಗಿ, ಅದು ವಿ ಯೂಶ್ಲಿ ಸೇ ದಟ್ 4:30 ಅಸೂಮಿಂಗ್ ದ ಸನ್ರೈಸ್ ಇಸ್ ಅರೌಂಡ್ ಲಿಟಲ್ ಬಿಫೋರ್ 6 ಅರೌಂಡ್ 6 ಅಂತ ನೀವು ತಕೊಂಡ್ರೆ ಇಫ್ ಯು ಕೀಪ್ ಇಟ್ ಯು ಹ್ಯಾವ್ ಟು ಅಡ್ಜಸ್ಟ್ ಅಕಾರ್ಡಿಂಗ್ಲಿ ತಗೊಂಡ್ರೆ ನಮ್ಗೆ ರಫ್ಲಿ ಅಬೌಟ್ 4:30, 4:25, 4:30 ಇಂದ 5:15, 5:12, 5:15 ತರ ಅದು ಬ್ರಾಹ್ಮಿ ಮುಹೂರ್ತ ಅಂತ ಅದಕ್ಕೆ ನಾವು ಕರಿತೀವಿ. ಸೊ ಹೀಗೆ ಬೇಸಿಕಲಿ ಆ ದೇವತೆಗಳು ಆ ಟೈಮ್ಲಿ ಬ್ರಹ್ಮನ್ ಅಲ್ಲಿ ಮಾಡೋ ಕೆಲಸ ಏನು ಅಂತ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಏನು ಮಾಡಬೇಕು ಅಂದ್ರೆ ದಟ್ ಈಸ್ ಇಂಪಾರ್ಟೆಂಟ್. ಈವನ್ ವಾಚ್ಮನ್ ಗೆ ಪಟ್ ದಟ್ ಟೈಮ್ ಅದು ಇಂಪಾರ್ಟಲ್ಲ, ದಟ್ ಈಸ್ ಬ್ರಹ್ಮದೇವರು ಏನು ಮಾಡ್ತಾನೆ. ಬ್ರಹ್ಮದೇವರು ಮಾಡೋ ಕೆಲಸ ಬೇಸಿಕಲಿ ಬ್ರಹ್ಮದೇವರಾಗಲಿ ಆ ಒಂದು ಗರುಡ ಶೇಷರು ಮುಖ್ಯವಾಗಿ ಹೇಳಿದಾಗ ಧ್ಯಾನ, ಇಟ್ ಈಸ್ ಅ ಪರ್ಸನಲ್ ಟೈಮ್ ಬಿಟ್ವೀನ್ ಅಸ್ ಅಂಡ್ ಗಾಡ್. ಆ ದೇವರ ಚಿಂತನೆಯಲ್ಲಿ ಇರಬೇಕು. ಆವಾಗ ಯಾರು ಬ್ರಾಹ್ಮಿ ಮುಹೂರ್ತದಲ್ಲಿ ಪಾಠ ಪ್ರವಚನ ಯಾರು ಅದೆಲ್ಲ ಇಟ್ಟುಕೊಳ್ಳೋದಿಲ್ಲ. ನಮ್ಗೆ ಇಟ್ ಇಸ್ ಸೆಲ್ಫ್ ದಟ್ ಈಸ್ ಫಾರ್ ಮೆಡಿಟೇಷನ್, ದಟ್ ಈಸ್ ಫಾರ್ ಧ್ಯಾನ ಮಾಡೋದು, ದೇವರ ಚಿಂತೆ ಬೇಸಿಕಲಿ ಚಿಂತನೆ ಅದನ್ನ ಇಟ್ಕೊಳ್ಳಿ. ಸೊ ಈ ಕಾಲ ಇದು ನೀವು ಹಾಕೊಂಡ್ರೆ ಮಧುವಿದ್ಯೆಯಲ್ಲಿ ನೀವು ಹಾಕೊಂಡ್ರೆ ಹೀಗೆ ಕಾಲವು 5 ಆಗಿ ಬರುತ್ತೆ. ದಿಸ್ ಆಲ್ಸೋ ಕಮ್ಸ್ ಲೈಕ್ ವಸುಕಾಲ, ರುದ್ರಕಾಲ, ಆದಿತ್ಯ ಕಾಲ, ಮರುತು ಕಾಲ, ಸಾಧ್ಯರು ಸೆಂಟ್ರಲ್ ಇರುವಂತ ಅವ್ರ ಕಾಲ, ಬ್ರಹ್ಮದೇವರ ಕಾಲ. ಸೊ ಹೀಗೆ ಇದು ಇಟ್ಕೊಳ್ಳಿ. ಸೊ ದಿಸ್ ಕರೆಸ್ಪಾಂಡ್, ಸೊ ಎಲ್ಲವೂ ಇಲ್ಲಿ ಕರೆಸ್ಪಾಂಡ್ ಆಗುತ್ತೆ ಫ್ರಮ್ ದಟ್ ನಮ್ಮ ನಾಡಿಗಳು. ಸೊ ಹೀಗೆ ಒಂದು ಕನೆಕ್ಷನ್ ಅನ್ನ ಈ ಪದ್ಯದಲ್ಲಿ ತಂದಿದ್ದಾರೆ, ಅದಕ್ಕೆ ವಸುಗಳಂತೆ. ಸೊ ದಟ್ ಈಸ್ ದ ಕನೆಕ್ಷನ್. ದೇವರು ಈ ತರ ಇದ್ದು ಕಾಲರೂಪನಾಗಿ ಇದ್ದು ನಮ್ಮ ದೇಹದಲ್ಲಿನೂ ಇದ್ದು ದೇವತೆಗಳ ಮೂಲಕ ಕಾಲರೂಪದಲ್ಲಿನೂ ಅವರೇ ಇದ್ದಾರೆ, ಈ ದೇಹದಲ್ಲಿನೂ ಅವರೇ ಇದ್ದಾರೆ. ಅದೇ ನಾಡಿಗತವಾಗಿ ನಾಡಿಗಳಲ್ಲಿ ಇದ್ದು ದೇವರು ಮಾಡ್ತಾನೆ ಈ ಕೆಲಸ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕೃಷ್ಣ ಅರ್ಪಣ ಮಸ್ತು. ಇಲ್ಲಿ ಕ್ವಶನ್ಸ್ ಇದ್ದಾರೆ.